సర్వదేవైకవంద్యా పరమగురురభీష్టా వాప్సిత సజ్జనానా నిఖిల గుణగణార్నో నిత్య నిర్ముక్త దోష సరసి జనయనోసౌ శ్రీపతిర్మానదోనః జ్యేష్ఠజో అఖండ గురుమండల సదోదితో జ్ఞానవరీషిమారి సభక్త హార్దోచ్య సమోనిహంత వ్యాసావతారో హరిరాత్మ భాస్కర జ్యేష్ఠజో అక్షీణ సుఖాత్మబింబ స్వైశ్వర్యకాంతి ప్రకట సదోదిత స్వభక్త సంతాప దురిష్టహంత రామావతారో హరీష చంద్రమః జ్యేష్ఠ సంఖ్యోరుబలాంబుపూరో గుణోచ్చ రత్నాకర ఆత్మవైభవ సదా సదాత్మస్య నదీభిరాప్య కృష్ణావతారో హరిరేక సాగర ఏతికం తవ భక్తానాం అస్మాకం నృహరే హరే సదా సుకార్యం కార్యజ్ఞ ప్రళయర్కాయిత ప్రభ హరికథామృత సార గురుగళ కరుణ దిందా పడితు పేడువి పరమ భగవత్ భక్తరిదనాదరది కేళువదు ಆದರದಿ ಕೇಳುವುದು. ಇಲ್ಲಿ ನಾವು ಸ್ವಲ್ಪ ಗೀತೆ ಮೂಲಕವಾಗಿ ನೋಡ್ತಾ ಇದ್ದೀವಿ. ಯಾಕೆಂದ್ರೆ ಎರಡು ರೀಸನ್, ಒಂದು ಸರ್ವಪ್ರತೀಕ ಸಂಧಿಯಲ್ಲಿ ನದ ನದಿಗಳು ಆ ವರ್ಸಿಗೆ, ಯಾಕೆ ಅಂದ್ರೆ ಒಂದು ಇವರು ದಾಸರು ಕೊಡುವಂತ ಪ್ರತಿ ಒಂದು ಪದ್ಯದಲ್ಲಿ ಇರುವಂತಹ ಕಾನ್ಸೆಪ್ಟ್ ಕಮ್ಸ್ ಫ್ರಮ್ ಆಚಾರ್ಯರದು ಮತ್ತು ರಾಯರದು ಮಾತ್ರ ಅಲ್ಲ, ಕೃಷ್ಣನ ಮಾತುಗಳಿಂದಲೇ ಬಂದಿದ, ಗೀತೆಯಿಂದ ಬಂದಿದ ಅಂತ ತಿಳ್ಕೊಂಡಾಗ ನಮ್ಗೆ ಆ ಒಂದು ಗ್ರಂಥದ ಮೇಲೆ, ನಾವು ಇವಾಗ ಕಲಿಯುವಂತ ಈ ಹರಿಕಥಾಂಸಾರದ ಗ್ರಂಥದ ಮೇಲೆ ಒಂದು ವಿಶ್ವಾಸ, ಗ್ರಂಥ ಕರ್ತೃಗಳ ಮೇಲೆ ಒಂದು ವಿಶ್ವಾಸ, ಅವರು ಹೇಳುವ ಮಾತುಗಳಲ್ಲಿ ವಿಶ್ವಾಸ ಬರತಾದ್ರು ಒಂದು ಆದ್ರೆ ಇನ್ನೊಂದು, ಯಾಕೆ ನಾವು ಡೈರೆಕ್ಟ್ ಆಗಿ ಗೀತೆಗೆ ಹೋಗ್ಬೋದಲ್ಲ ಅಂದ್ರೆ, ಗೀತೆಯಲ್ಲಿ ವರ್ಸಸ್ ನೋಡೋವಾಗ ಗೊತ್ತಾಗತ್ತೆ ಗೀತೆಯಲ್ಲಿ ಬಂದ ಥಾಟ್ಸ್ ಅನ್ನ ಅಲ್ಲಿ ಹೇಳಿರುವಂತೆ ಯಥಚಿತ್ತಾತ್ಮ ಅಂತ ಅಲ್ಲಿ ಹೇಳಿದ್ದಾರೆ ರಾಯರು. ರಾಯರ ಆಚಾರ್ಯದನ್ನ ಕೊಟ್ಟಿದ್ದಾರೆ, ರಾಯರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದು ಹೇಗೆ ಎಂಬುದನ್ನ ಒಂದು ದೃಷ್ಟಾಂತ ಮೂಲಕವಾಗಿ ಇನ್ನೂ ಸ್ಪಷ್ಟೀಕರಣ ಮಾಡಿ ನಮ್ಗೆ ಮನಸ್ಸನ್ನ ಮುಟ್ಟುವ ರೀತಿಯಲ್ಲಿ ದಾಸರು ಕೊಡ್ತಾ ಇದ್ದಾರೆ. ಸೊ ಅದು ನಮ್ಗೆ ಆದ ಕಾರಣದಿಂದಲೂ ನಾವು ಹರಿಕಥಾನುಸಾರ ಓದುವ ಮೂಲಕವಾಗಿ ನಮ್ಗೆ ಎಷ್ಟು ನಮ್ಮಂತವ್ರಿಗೆ ತುಂಬಾ ಫಲದಾಯಕ ಆಗತ್ತೆ ಅಂದ್ರೆ, ನಮ್ಮಂತವ್ರಿಗೆ ಫಲದಾಯಕ ಆಗತ್ತೆ, ನಮ್ಗಿಂತ ಜ್ಞಾನಿಗಳಿಗೆ ಆಗಲ್ಲ ಅಂಬುದಂತ ನಮ್ಗಿಂತ ಜ್ಞಾನಿಗಳಿಗೆ ಇನ್ನೂ ಚಂದಾಗೆ ಗೊತ್ತಾಗತ್ತೆ. ಈ ನಿಟ್ಟಿನಲ್ಲಿ ನಾವು ನೋಡೋಣ, ಜ್ಞಾನಯೋಗ 4ನೇ ಅಧ್ಯಾಯ ಗೀತೆಯಲ್ಲಿ, ಈ ಅಧ್ಯಾಯದಲ್ಲಿ ನಾವು ಬಂದು ಈ ಕರ್ಮಣ್ಯಪ್ತಿ ಬೋಧವ್ಯಂ ಅಂತ 17th ವರ್ಸಲ್ಲಿ ಬಂದದ್ದು, ಕರ್ಮದ ಕರ್ಮ ಹೇಗೆ ಅಂತ ತಿಳ್ಕೋಬೇಕು, ಎಷ್ಟು ರೀತಿಯಾದ ಕರ್ಮ ಇದೆ ಅಂಬೋ ಆ ಕರ್ಮ ಗಹನ, ಆ ಎಷ್ಟು ವೆರಿ 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 ಡಿಫಿಕಲ್ಟ್ ಟು ಫ್ಯಾಥಮ್ ಅಂಬೋದನ್ನ ನಾವು ಪ್ರೀವಿಯಸ್ ಒಂದು 9th ಸಂಧಿಯಲ್ಲಿ ಅದನ್ನ ನೋಡಿದ್ದೀವಿ. ಬೀಜ ಕರ್ಮ ಅದೆಲ್ಲ ತುಂಬಾ ಎಕ್ಸಾಸ್ಟಿವ್ ಆಗಿ ಅದನ್ನ ನೋಡಿದ್ದೀವಿ. ಅದು ಆದ ಮೇಲೆ ನೆಕ್ಸ್ಟ್ ಲೈಕ್ ಕರ್ಮ ಬಗ್ಗೆ ತಿಳ್ಕೊ ಅಂತ ಹೇಳಿ ಕರ್ಮ ಹೀಗೆ ಹೀಗೆಲ್ಲ ಇದೆ ಅಂತ ಹೇಳ್ಬಿಟ್ಟು, ಆ ಕರ್ಮದ ಸ್ವರೂಪ, ಕರ್ಮ ಅಂದ್ರೆ ಏನು, ಬರೀ ಕೆಲಸ ಮಾಡೋದು ಅಂತ ಅರ್ಥನ, ಡ್ಯೂಟೀಸ್ ಅಂತ ಅರ್ಥನ, ಕರ್ಮ ಅಂದ್ರೆ ಏನು ಹೇಗೆ ಅಂತ ನೋಡ್ಬೇಕು. ಅದಕ್ಕೆ ಒಂದು ಉದಾಹರಣೆ ಭಾಗವತದಲ್ಲೇ ಬರುತ್ತೆ. ಈ ಹೇಗೆ ಅಂದ್ರೆ, ಈ ಕರ್ಮದಿಂದಲೇ ಮಾಡೋದು, ಕರ್ಮದಿಂದ ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮದಿಂದ ದೇವರು ನಮ್ಗೆ ವಿಧಿ ನಿಷೇಧ ಇದನ್ನ ಕಟ್ಟಿ ಹಾಕಿದಾನೆ, ಕರ್ಮ ಮಾಡಲೇಬೇಕು. ಕರ್ಮ ಮಾಡುವಾಗ ಅದು ಹೇಗೆ ಮಾಡ್ತೀವಿ ಎಂಬುದು ನಮಗೆ ಆ ಮೋಚಕವೂ ಆಗತ್ತೆ, ಕರ್ಮದಿಂದ ಬಂಧಕವೂ ಆಗತ್ತೆ. ಸೊ ಆ ಟೆಕ್ನಿಕ್, ಅದಕ್ಕೆ ಅಲ್ಲಿ ಹೇಳೋ ಸುಲಭನೋವರಿ ಅಂತ ಬರತ್ತೆ. ಟೆಕ್ನಿಕ್ ಗೊತ್ತಾದ್ರೆ ನಮ್ಗೆ ನಮ್ಮ ಸಾಧನೆಯಲ್ಲಿ ಸುಲಭ ಆಗತ್ತೆ ಅಂತ ಅಲ್ಲಿ ನೋಡಿದ್ವಿ. ಅದನ್ನ ಇಲ್ಲಿ ಹೇಳ್ತಾರೆ, ಕರ್ಮ ಸ್ವರೂಪವನ್ನ ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ಕರ್ಮಣಿ ಅಕರ್ಮ ಸ್ಪಷ್ಟೇ. ನಮ್ಗೆ ಹರಿಕಥಾಂಸಾರ ಕೂಡ ಇದೆ, ಕರ್ಮಣಿ ಅಕರ್ಮಣ್ಯ ಪಶ್ಯೆ. ಕರ್ಮದಲ್ಲಿ ಅಕರ್ಮವನ್ನ ನೋಡಬೇಕು ಅಂತಾರೆ. ಅಂದ್ರೆ ಏನರ್ಥ, ಕರ್ಮದಲ್ಲಿ ಅಕರ್ಮ ಏನು ನೋಡೋದು ಅಂದ್ರೆ, ಅಲ್ಲಿ ಹೇಳೋದು ಕರ್ಮ ಅಂದ್ರೆ ಆ ಒಂದು ಕರ್ಮ, ಆ ಒಂದು ಮಾ ಅಂದ್ರೆ ಕಾಣಿಸುವಂತದ್ದು, ನೋಡುವಂತದ್ದು. ಏನು ಏನ್ ನೋಡ್ಬೇಕು ಮಾ, ಏನ್ ನೋಡ್ಬೇಕು ಅಂದ್ರೆ ಯಾರಲ್ಲಿ ಆ ಒಂದು ಕಾಣಿಸಿ ಬರುತ್ತೋ ಆ ಕರ್ಮದಿಂದ ಆಗುವ ಇಫೆಕ್ಟ್ ಆಫ್ ದ ಕರ್ಮ. ಕರ್ಮದಿಂದ ಏನಾಗತ್ತೆ, ನಮ್ಗೆ ಒಳ್ಳೇದಾಗತ್ತೆ ಕೆಟ್ಟದಾಗತ್ತೆ, ಕರ್ಮದಿಂದ ಕರ್ಮಕ್ಕೆ ವಶರಾಗುತ್ತೆ. ಬಲವತ್ ಕರ್ಮ ಅಂತಾನೆ ಹೇಳ್ತೀವಿ, ಕರ್ಮದ ಫಲ. ನಾವು ಮಾಡಿದ ಹಿಂದೆ ಮಾಡಿದ ಕರ್ಮದಿಂದ ತಪ್ಪಿಸ್ಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ಹೀಗೆಲ್ಲ ನಮ್ಗೆ ಬರುತ್ತೆ. ಸೊ ಇದು ಯಾರಲ್ಲಿ ಕಾಣಿಸುತ್ತೋ, ಕರ್ಮದ ಪರಿಣಾಮ, ಕರ್ಮದ ಫಲಗಳು ಯಾರಲ್ಲಿ ನೋನ್, ಯಾರಲ್ಲಿ ಸೀನ್, ಮಾ ಅಂದ್ರೆ ಯಾರಲ್ಲಿ ತಿಳಿದು ಬರುತ್ತೋ. ಮಾ ಅಂದ್ರೆ ಇಲ್ಲಿ ಅರ್ಥ ಕರ್ಮ ಅಂಬೋದಕ್ಕೆ ಅನೇಕ ಮೀನಿಂಗ್ ಉಂಟು. ಮಾ ಅಂದ್ರೆ ಯಾರಲ್ಲಿ ಕಂಡು ಬರುತ್ತೋ, ತಿಳಿದು ಬರುತ್ತೋ ಅಂದ್ರೆ ಯಾರಲ್ಲಿ ಕಂಡು ಬರುತ್ತೆ, ನಮ್ಮಲ್ಲಿ ಕಂಡು ಬರುತ್ತೆ. ನಾವು ನಮ್ಗೆ ಇರುವಂತ ಸುಖ ದುಃಖ ಒಳ್ಳೆದೆಲ್ಲ ಮಾಡಿರ್ತೀವಿ, ಏನೋ ನಮ್ಗೆ ದುಃಖ ಬರುತ್ತೆ, ಅನೇಕ ದುಃಖಗಳು, ಕೆಲವೊಮ್ಮೆ ಲೌಕಿಕ ಸುಖಗಳು ಎಲ್ಲವೂ ಕಾಣಿಸಿ ಬರುತ್ತೆ ನಮ್ಗೆ. ಸೊ ಆ ಕರ್ಮದ ಫಲ ನಮ್ಮಲ್ಲಿ ಕಾಣಿಸಿ ಬರುತ್ತೆ. ಸೊ ಯಾರಲ್ಲಿ ಮಾ ತಿಳಿದು ಬರುತ್ತೋ, ಏನು ಕರ್ ಅಂದ್ರೆ ಮಾಡಿದದ್ದು, ಹಿಂದೆ ಮಾಡಿದ್ದು ಅಂದ್ರೆ ವಿಧಿಗೆ ಒಳಪಟ್ಟಂತ ಜೀವ ಅಂದ್ರೆ ನಾವು ಮಾಡಿದ ಕರ್ಮದ ಫಲ ನಮ್ಮನ್ನ ಕಟ್ಟಿ ಆಳತ್ತೆ ಅಂದ್ರೆ ವಿ ಆರ್ ಬೌಂಡ್ ಬೈ ದ ಕರ್ಮ. ಆ ಅದೃಷ್ಟ ಆ ಕರ್ಮದಿಂದ ವಿ ಆರ್ ಬೌಂಡ್ ಬೈ ದ ಕರ್ಮ ಅಂದ್ರೆ ಕರ್ಮದಿಂದ ಬರುವಂತ ಅದೃಷ್ಟ ಅಂತ ಹೇಳಿ. ಅದೃಷ್ಟ ಅಂದ್ರೆ ದೃಷ್ಟವಾಗುವುದಲ್ಲ. ನಾವು ಇವಾಗ ಒಂದು ಕರ್ಮ ಮಾಡಿದ್ರೆ ಅದು ಏನಾಗತ್ತೆ, ಹೇಗಾಗತ್ತೆ ಅಂತ ನಮ್ಮ ಕಣ್ಣಿಗೆ ಸೈನ್ಸ್ಗೆ ಕಾಣಿಸುವುದೇ ಇಲ್ಲ. ಇದು ಶಾಸ್ತ್ರ ಮೂಲಕವಾಗಿಯೇ ತಿಳಿಯಲ್ಪಡುವಂತ ವಸ್ತು. ಸೊ ಯಾರಲ್ಲಿ ಕಂಡು ಬರುತ್ತ ಅಂದ್ರೆ ಅದೃಷ್ಟವಾಗಿರುವಂತ ಕರ್ಮದಿಂದ ಉಂಟಾಗುವಂತ ಫಲ ಯಾವಾಗತ್ತೋ ಏನಾಗತ್ತೋ ಅದಕ್ಕೆ ಅದರಿಂದ ನಮ್ಗೆ ನಮ್ಗೆ ಇಫೆಕ್ಟ್ ಆಗತ್ತೆ. ನಾವು ಮಾಡುವ ಈ ಫಲವಿದು ಮಾಡಿದಕ್ಕೆ ಅಂತ ಹೇಳ್ತಾರೆ. ಈವಾಗ ಇದ್ರೆ ಹಿಂದೆ ಮಾಡಿದ್ದು ಫಲ ಇದು ಅಂತ ಆಗತ್ತೆ. ಸೊ ಅದಕ್ಕೆ ಕರ್ಮ ಅಂದ್ರೆ ಆ ಕರ್ಮಕ್ಕೆ ವಿಧಿಗೆ ಒಳಪಟ್ಟ ಜೀವ. ಬೌಂಡ್ ಬೈ ದಟ್ ಕರ್ಮದ ಫಲ ಯಾರಲ್ಲಿ ಕಂಡು ಬರುತ್ತೋ ಅವನು ಅಂದ್ರೆ ಜೀವ. ಸೊ ಈ ಜೀವನದಲ್ಲಿ ಅಂದ್ರೆ ನಮ್ಮಲ್ಲಿ ಈ ಜೀವನದಲ್ಲಿ ಅಕರ್ಮಣ್ಯ ಪಶ್ಯೆ ಅಂದ್ರೆ ಅಕರ್ಮ ಅಂದ್ರೆ ಇಲ್ಲಿ ಎರಡು ರೀತಿಯಾದ ಅರ್ಥವನ್ನ ಕೊಡ್ತಾರೆ. ಅಕರ್ಮ ಅಂತ ಹೇಳುವಾಗ ಕರ್ಮ ಇಲ್ಲದೆ ಇರೋದು ಅಂದ್ರೆ ಕರ್ಮ ಅಂದ್ರೆ ಇಲ್ಲೇನು ಜೀವನಲ್ಲಿ ಜೀವ ನಾವು ವಿಧಿಗೆ ಒಳಪಟ್ಟ ನಮ್ಮಲ್ಲಿ ನಾವು ಮಾಡುವ ಆ ಕರ್ಮಗಳಲ್ಲಿ ಏನ್ ಮಾಡಬೇಕು, ನಮಗೆ ಅಲ್ಲಿ ಸ್ವತಂತ್ರ ಇಲ್ಲ ಯಾವುದೇ. ಅದೇ ಹಿಂದಿನ ಸಂಧಿಯಲ್ಲಿ ಬಂದಿದೆ, ಅದೇ ಲಿಂಗ ನಮ್ಗೆ ಅಣುವಂತ ಜೀವಿಗೆ ಕರ್ಮ ಕೈ ಕಾಲೆಯಿಂದ ಬಂತು. ಕೈ ಕಾಲಿಂದ ತಲೆಯಿಂದ ಇಷ್ಟು ದೇಹವನ್ನ ಹೊತ್ತುಕೊಂಡು ಮಾಡೋ ಕೆಪಾಸಿಟಿ ಅಂತಲೂ ಎಲ್ಲಿ ಇದೆ ಅಂದ್ರೆ ನಾನು ಮಾಡುವಾಗ ಕರ್ಮ ಅಂದ್ರೆ ಜೀವ ಮಾಡುವಂತ ಕಾರ್ಯದಲ್ಲಿ ಆ ಒಂದು ಸ್ವತಂತ್ರ ಕರ್ತೃತ್ವ, ಸ್ವತಂತ್ರವಾದ ಕರ್ತೃತ್ವ ಇಲ್ಲ, ಸ್ವತಂತ್ರ ಇಲ್ಲ. ಕರ್ಮ ನಡೀತಾ ಇದೆ, ಅದು ಪ್ರತ್ಯಕ್ಷ ಕರ್ಮ ನಡೀತಾ ಇದೆ. ನಮ್ಮಿಂದ ಮಾತಾಡ್ತಾ ಇದೀವಿ, ಕೇಳ್ತಾ ಇದೀವಿ, ಎಲ್ಲ ಆಗ್ತಾ ಇದೆ. ಅಲ್ಲಿ ನಮ್ಗೆ ಸ್ವತಂತ್ರ ಇಲ್ಲ ಅಂತ ತಿಳ್ಕೊಳ್ಳೋದು. ಆಮೇಲೆ ಅಕರ್ಮಣಿ ಅಂತ ಹೇಳುವಾಗ ಇಲ್ಲಿ ಕರ್ಮ ಅಂಬೋದಕ್ಕೆ ಹೇಗೆ ಜೀವ ಅಂತ ತಗೊಂಡಿವೋ, ಅಕರ್ಮ ಅಂದ್ರೆ ಈ ವಿಧಿಗೆ ಒಳಪಡದೆ ಇರುವಂತವ್ ಯಾರವನು ದೇವನೇ ಆಗ್ತಾನೆ. ಅಕರ್ಮ ಅಂದ್ರೆ ದೇವ್ರು, ಯಾರಿಗೆ ಕರ್ಮದ ಆ ಒಂದು ದೇವ್ರು ಮಾಡುವಂತ ಕೆಲಸ, ದೇವ್ರು ಕೃಷ್ಣನಾಗೆ ರಾಮನಾಗೆ ಹುಟ್ಟಿ ಬಂದಿದ್ದಾನೆ ಅಂದ್ರೆ ಅವನು ಕರ್ಮದಿಂದ ಹುಟ್ಟಿ ಬಂದಿಲ್ಲ, ಅವನು ಕಾಣಿಸಿಕೊಟ್ಟ ಪ್ರಾದುರ್ಭಾವ ಅಂತ ಹೇಳ್ತೀವಿ. ಕರ್ಮ ಅವನ ವಶದಲ್ಲಿ ಇದೆ, ಅವನು ಕರ್ಮದ ವಶದಲ್ಲಿ ಇಲ್ಲ. ಹೀಗೆ ಅದಕ್ಕೆ ಸ್ವತಂತ್ರ ಅಂತೆ. ಸೊ ಸ್ವತಂತ್ರನಾದ ಭಗವಂತನ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರನಾಗಿ ಇರುವಂತ ಭಗವಂತದಲ್ಲಿ ಅಂದ್ರೆ ಮುಕ್ತರಿಗೇನು ಇಲ್ಲವೇ ಅಂತ ಹೇಳುವಾಗ ಮುಕ್ತರಿಗೇನ ಏನಿದೆ ಅವರು ಅಂದ್ರೆ ಮುಕ್ತರಿಗೆ ಒಂದಾನೊಂದು ಕಾಲದಲ್ಲಿ ಈ ವಿಧಿ ನಿಷೇಧಗಳು ಎಲ್ಲವೂ ಇತ್ತು. ಸೊ ಆದ ಕಾರಣದಿಂದ ಯಾವತ್ತೂ ವಿಧಿ ನಿಷೇಧ ಇದಕ್ಕೆ ಬದ್ಧನಾಗದೇ ಇರುತ್ತು ಸ್ವತಂತ್ರನಾಗಿರುವವನು ಅಕರ್ಮ. ಆ ಅಕರ್ಮನಲ್ಲಿ ಏನ್ ನೋಡಬೇಕು, ಕರ್ಮವನ್ನ ನೋಡಬೇಕು. ಅಂದ್ರೆ ಏನು ಕರ್ಮವನ್ನ, ಇವಾಗ ಕರ್ಮ ಅಂಬುದು ಭಗವಂತನಲ್ಲಿ ಎಲ್ಲಾ ಕರ್ಮವೂ ಅವನ ಅಧೀನವಾಗಿ ಕರ್ಮ ಜಡ ಕರ್ಮಗಳಾಗಲಿ, ಅದನ್ನ ಪ್ರೇರಿಸುವಂತ ದೇವತೆಗಳು, ದೈತ್ಯರಾಗಲಿ, ಲಕ್ಷ್ಮಿ ಆಗಲಿ, ಎಲ್ಲವೂ ಅವರ ವಶದಲ್ಲೇ ಈಗ ಅಂತ ನೋಡೋದು. ಇದಕ್ಕೆ ಕರ್ಮಣಿ ಅಕರ್ಮ ಪಶ್ಯತ್ ಅಕರ್ಮಣಿ ಸ ಕರ್ಮ. ಸ ಬುದ್ಧಿಮಾನ್ ಮನುಷ್ಯೇಶು ಸಯುಕ್ತ ಕೃಷ್ಣ ಕರ್ಮ ಕೃತ್. ಈ ತರ ಯಾರು ಚಿಂತನೆ ಮಾಡುತ್ತಾನೋ ಅವನು ಬುದ್ಧಿವಂತನು, ಜ್ಞಾನಿ, ತತ್ವಜ್ಞಾನಿ ಆಗ್ತಾನೆ. ಅವನು ಏನ್ ಮಾಡ್ತಾನೆ, ಅವನು ಮಾಡುವಂತ ಈ ಒಂದು ಚಿಂತನೆಯಿಂದ ಯಾರು ಕರ್ಮವನ್ನ ಮಾಡುತ್ತಾರೋ, ಕರ್ಮ ಮಾಡದೇ ಇರ್ಲಕ್ಕೆ ಸಾಧ್ಯವೇ ಇಲ್ಲ. ಯಾರು ಕರ್ಮವನ್ನ ಮಾಡುತ್ತಾನೋ ಅವನು ಏನು ಅಂದ್ರೆ ಕೃಷ್ಣ ಕರ್ಮಕೃತ್ ಅಂದ್ರೆ ಎಲ್ಲಾ ಕರ್ಮದ ಪೂರ್ಣ ಫಲ. ಪ್ರತಿಯೊಂದು ಕರ್ಮ ನಾವು ಮಾಡುವಂತ ಒಂದೊಂದು ಕರ್ಮದ ಪೂರ್ಣ ಫಲನೂ ಅವನಿಗೆ ಸಿಕ್ಕತ್ತೆ. ಯಾಕೆಂದ್ರೆ ಪೂರ್ಣ ಫಲ ಯಾಕೆ ಸಿಕ್ಕತ್ತೆ ಅಂದ್ರೆ ಅವನು ಈ ತತ್ವವನ್ನ ತಿಳ್ಕೊಂಡಿದ್ದಾನೆ, ಈ ಸತ್ಯವನ್ನ ತಿಳ್ಕೊಂಡಿದ್ದಾನೆ ಮಾತ್ರ ಅಲ್ಲ, ಎಲ್ಲವೂ ದೇವರ ಅಧೀನ. ದೇವರು ಸ್ವತಂತ್ರ, ಅಕರ್ಮ ದೇವರು ಸ್ವತಂತ್ರ, ಅವನ ಅಧೀನದಲ್ಲಿ ಇದ ಅಂತ ತಿಳ್ಕೊಂಡಿದ್ದಾನೆ ಒಂದು ಅರ್ಥ. ಇನ್ನೊಂದು ಅರ್ಥ ಕರ್ಮಣಿ ಅಕರ್ಮ ಅಕರ್ಮಣಿ ಪಶ್ಚಿಮ ಅಂತ ಹೇಳುವಾಗ ನಾವು ಮಾಡುವಂತ ಕರ್ಮಗಳಲ್ಲಿ ಎಲ್ಲದಲ್ಲಿನು ಆ ಕರ್ಮದ ಆ ಸ್ವತಂತ್ರ ಇಲ್ಲದಂತ ಸ್ವತಂತ್ರ ಇಲ್ಲ ಅಂತ ತಿಳ್ಕೊಂತೀವಿ ಸರಿ. ಆಮೇಲೆ ಅಕರ್ಮಣಿ ಅಂತ ಹೇಳುವಾಗ ನಾವು ಜಾಗೃತ ಅವಸ್ಥೆಯಲ್ಲಿ ಕರ್ಮವನ್ನ ಮಾಡ್ತಾ ಇದ್ದೀವಿ, ಸ್ವಪ್ನ ಅವಸ್ಥೆ ಆಗಲಿ, ಸುಷುಪ್ತಿ ಅವಸ್ಥೆ ಆಗಲಿ, ಅಸೃಜ್ಯ ಸ್ಥಿತಿ ಇದರಿಂದ ನಡೆಯುತ್ತಾನೆ ಇದೆ. ಏನ್ ಕರ್ಮ ನಡೀತಾ ಇದೆ ಅಂದ್ರೆ ನಿದ್ದೆ ಮಾಡುವಾಗ ಆ ಶ್ವಾಸೋಚ್ಛಾಸ ಎಲ್ಲ ನಡೆಯುತ್ತಾ ಪ್ರಾಣ ಶಕ್ತಿ ಜೀವ ನಮ್ಮ ದೇಹದಲ್ಲಿ ಪ್ರತಿ ಅಂಗಗಳಲ್ಲಿನೂ ಕಾಣಿಸಿ ಬರ್ತದೆ. ದೇ ಆರ್ ಆಲ್ ಅಲೈವ್, ಇದೆಲ್ಲ ನಡೀತಾನೆ ಇರುತ್ತೆ. ಸೊ ಅಲ್ಲಿ ಅಕರ್ಮ ಅಂದ್ರೆ ನಾವು ಈ ಕರ್ಮಗಳು ಕಣ್ಣಿಗೆ ಕಾಣದೆ ಇರೋವಾಗ್ಲೂ ಅಲ್ಲಿ ಕರ್ಮಗಳನ್ನ ಭಗವಂತ ನಡೆಸ್ತಾನ ಅಂತ ಚಿಂತನೆ. ಅಂದ್ರೆ ಅಸೂಜ ಸ್ಥಿತಿಯಲ್ಲಿ ಏನು ಅಂದ್ರೆ ಆ ಜೀವತ್ವವನ್ನ ದೇವರು ಉಳಿಸ್ತಾನೆ ಇರ್ತಾನೆ. ಜೀವ ಜೀವದಲ್ಲಿ ಆಗುವಂತದ್ದು ಎಲ್ಲವನ್ನು ಉಳಿಸ್ತಾ ಇರ್ತಾನೆ. ಅಲ್ಲಿನೂ ಭಗವಂತನ ಸ್ವತಂತ್ರವಾದ ದೈವಾಡ ಇದೇ ಇದೆ ಅಂತ ಇದನ್ನ ನೋಡುವವನು ಪೂರ್ತಿ ಕರ್ಮದ ಫಲವನ್ನ ಆ ಕರ್ಮ ಮಾಡುವ ಮೂಲಕ ಆ ಫಲ ಪೂರ್ಣ ಫಲ ಯಾಕೆ ಬರುತ್ತೆ ಅಂದ್ರೆ ಅವನ ಚಿಂತನೆ ದೇವರಲ್ಲಿ ಇರುತ್ತೆ, ಆ ತತ್ವವನ್ನ ತಿಳ್ಕೊಂಡಿದ್ದಾನೆ ಸೊ ಅವನಿಗೆ ಬರುತ್ತೆ ಅಂತ ಈ ಐತಿಹಾಸಿಕ ಹೇಳ್ಬಿಟ್ಟು ಅದನ್ನ ಹೇಗೆ ಮಾಡಬೇಕು ನಾವು ತಿಳ್ಕೊಂಡಿದ್ದೀವಿ. ಇದನ್ನ ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಅಂದ್ರೆ ಅಲ್ಲಿ ಹೇಳ್ತಾರೆ ಹೇಗೆ ಮಾಡಬೇಕು ಅಂದ್ರೆ ನಾವು ದಿನಾಗ್ಲೂ ಸಂಕಲ್ಪವನ್ನ ಮಾಡ್ತೀವಿ. ಏನೋ ಸಂಕಲ್ಪ ಅಂದ್ರೆ ಮನಸ್ಸಲ್ಲಿ ಒಂದು ಜಸ್ಟಿ ಇದು ಮಾಡಬೇಕು ಅದು ಮಾಡಬೇಕು ಅಂತ ಮನಸ್ಸಲ್ಲಿ ಇರುವಂತದ್ದು ಮಾಡಬೇಕು ಅಂತ ನಮ್ಮ ಮನಸ್ಸಲ್ಲಿ ಬರೋದು ಅದು ಸಂಕಲ್ಪ ಅಂತ ಹೇಳ್ತಾರೆ. ಇದಕ್ಕೆ ಇಲ್ಲಿ ಹೇಳುವಾಗ 19th ನೋಡುವಾಗ ಎಸ್ಯ ಸರ್ವೇ ಸಮಾರಂಭ ಎಲ್ಲದ ತೊಡಗುವಿಕೆ ಸಮಾರಂಭ ಸಮ್ಯಕ್ ಆರಂಭ ಪ್ರತಿ ಒಂದು ಕೆಲಸದ ತೊಡಗುವಿಕೆ ಅಂತ ಇದಲ್ಲ ಆ ತೊಡಗುವಿಕೆ ಹೇಗಿದೆ ನಾವು ಕರ್ಮದಲ್ಲಿ ಏನೇ ಮಾಡ್ಬೇಕಂದ್ರೆ ನಮ್ಗೆ ಏನಿರುತ್ತೆ ಒಂದು ಕಾಮ. ಕಾಮ ಅಂದ್ರೆ ಏನು ಅಂದ್ರೆ ಇಚ್ಛೆ. ಆ ಇಚ್ಛೆ ಇಲ್ಲಿ ಹೇಳುವಂತ ಇಚ್ಛೆ ಇದು ಕಾಮ್ಯ ಕರ್ಮವದನ್ನ ಹೇಳ್ತಾ ಇದ್ದಾರೆ. ಇಚ್ಛೆ ಅಂದ್ರೆ ದೇವ್ರನ್ನ ತಿಳ್ಕೋಬೇಕು ದೇವ್ರ ಬಗ್ಗೆ ಇದು ಅದನ್ನ ಹೇಳ್ತಾ ಇಲ್ಲ ಸ್ವರೂಪ ಭೂತವಾದ ಆ ಇಚ್ಛೆಯನ್ನ ಕಾಮ ಅಂತ ಹೇಳುವಾಗ ಆ ಒಂದು ಕಾಮ ಅಂದ್ರೆ ಕಾಮ್ಯ ಕರ್ಮಗಳನ್ನ ಆ ಕಾಮನೆ ಅಂದ್ರೆ ಈ ಕೆಲಸದಿಂದ ಏನೋ ಒಂದು ಕೆಲಸ ಮಾಡ್ತೀವಿ ಆ ಫಲ ಬರುತ್ತೆ ಆ ಫಲದಲ್ಲಿ ಕಾಮ ಫಲದಲ್ಲಿ ಅಂದ್ರೆ ಏನು ಲೌಕಿಕ ಫಲಗಳಲ್ಲಿ ನಮ್ಗೆ ಲೌಕಿಕ ಫಲಗಳಲ್ಲಿ ಕಾಮನೆ ಇಟ್ಕೊಳ್ಳೋದು ಆಸೆ ಅಂತೀವಲ್ಲ ಈ ಆಸೆ ಇದು ಬೇಕು ಅದು ಬೇಕು ನಾವು ಹೋಮ ಯಾಗ ಯಜ್ಞ ಪೂಜೆ ಏನ್ ಮಾಡಿದ್ರೆ ಒಂದು ಆಸೆ ಇಟ್ಟುಕೊಳ್ತೀವಲ್ಲ ಆ ಆಸೆ ದೇವರನ್ನ ಬಿಟ್ಟು ಇರುವಂತ ಆಸೆಗಳು ಈ ಆಸೆಗಳು ಅದಕ್ಕೆ ಕಾಮ ಅಂತ. ಸಂಕಲ್ಪ ಅಂದ್ರೆ ಏನು ಅದು ಕಾಮನೆ ತಾನೆ ಅಂದ್ರೆ ಇಲ್ಲ ಸಂಕಲ್ಪಕ್ಕೇನು ಕಾಮಕ್ಕೇನು ಏನು ವ್ಯತ್ಯಾಸ ಅಂದ್ರೆ ಕಾಮ ಎಂಬುದು ಆ ಫಲದಲ್ಲಿ ಆಸೆ ಸಂಕಲ್ಪ ಅಂತ ನಾವು ಮಾಡೋದು ಈ ಕರ್ಮವನ್ನ ನಾನು ಮಾಡುತ್ತೀನಿ ಈ ಕರ್ಮವನ್ನ ನಾನು ಮಾಡುತ್ತೀನಿ ಈ ಕರ್ಮದಿಂದ ನನಗೆ ಈ ಫಲವನ್ನ ಸಾಧಿಸ್ತೀನಿ ಬೈ ಡೂಯಿಂಗ್ ದಿಸ್ ಕರ್ಮ ಐ ಆಮ್ ಗೋಯಿಂಗ್ ಟು ಅಚೀವ್ ಬ್ಲಾ 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 ಅಂತ ಹೇಳೋದು ಸಂಕಲ್ಪ ಮನಸ್ಸಿನಿಂದ ಬರೋದು. ಸೊ ಇದು ಸಂಕಲ್ಪ ಎಂಬುದು ಕರ್ಮಕ್ಕೆ ಸಂಬಂಧಪಟ್ಟದ್ದು ಆ ಕರ್ಮವನ್ನ ನಾನು ಮಾಡ್ತೀನಿ ಎಂಬುದು ಸಂಕಲ್ಪ. ಕಾಮನೆ ಎಂಬುದು ಆ ಒಂದು ಫಲದಲ್ಲಿ ಆಸೆ ಬರುವಂತ ಫಲದಲ್ಲಿ ಆಸೆ ಇದು ಎರಡು. ಸೊ ಏನೇ ಕಾರ್ಯ ಮಾಡಬೇಕಾದ್ರೂ ಇದು ಎರಡು ನಮ್ಗೆ ಇರುತ್ತೆ. ಈ ಕೆಲಸವನ್ನ ನಾನು ಮಾಡ್ತೀನಿ ಮಾಡೋ ಮೂಲಕ ಇದು ಸಿಕ್ಕದು ಇದಾಗತ್ತೆ ಮಾಡೋ ಮೂಲಕ ಇದು ಆಗತ್ತೆ ಅಂಬುದು ಇದನ್ನ ಸಾಧಿಸ್ತೇನೆ ಅಂತ. ಅದನ್ನಲ್ಲಿ ಏನು ಬರುತ್ತೆ ನನ್ಗೆ ಈ ಫಲ ಬೇಕಾಗಿದೆ ಅದಕ್ಕೆ ಇದು ಮಾಡ್ತೀನಿ ಹೀಗಿರುತ್ತೆ. ಸೊ ಯಾರ ಕಾಮ ಸಂಕಲ್ಪ ವರ್ಜಿತ ಯಾರಲ್ಲ ಯಾರ ಎಲ್ಲಾ ಕರ್ಮಗಳ ತೊಡಗುವಿಕೆಗೂ ಕಾಮ ಸಂಕಲ್ಪ ಇರೋದಿಲ್ಲ ಅಂದ್ರೆ ಫಲದಲ್ಲಿ ಸ್ನೇಹ ಮತ್ತು ನಾನೇ ಮಾಡ್ತೀನಿ ಅಂದ್ರೆ ಸಂಕಲ್ಪ ನಾಳೆ ನೀವು ಮಾಡುವಾಗ ಚಾತುರ್ಮಾಸ ಸಂಕಲ್ಪ ಮಾಡಬಾರ್ದ ಅಂದ್ರೆ ಅವಶ್ಯ ಮಾಡಲೇಬೇಕು. ಕಾಮ ಸಂಕಲ್ಪ ವರ್ಜಿತ ಅಂತ ಇಲ್ಲಿ ಹೇಳೋದು ಭಗವಂತನನ್ನ ಬಿಟ್ಟು ಮಾಡುವಂಥದ್ದು, ಭಗವಂತನ ಪ್ರೇರಣೆಯಿಂದ ಭಗವಂತನ ಪ್ರೀತ್ಯರ್ಥವಾಗಿ ಅಷ್ಟೇ ಊರ್ಧಕ ಒಂದು ಸಂಕಲ್ಪಗಳನ್ನ ಇಟ್ಟುಕೊಳ್ಳೋದು. ದೇವರ ಪ್ರೇರಣೆ, ದೇವರ ಪ್ರೀತಿ, ದೇವರ ಪ್ರೀತಿಗಾಗ ಮಾಡ್ತೀನಿ ಅಷ್ಟೇ ಅಂತ ಇಟ್ಟುಕೊಂಡು ಅದು ದಟ್ ಈಸ್ ಸರ್ವತಾ ಅದು ವಿಧಿತವೇ ಆಗಿದೆ. ಯಾವ್ದು ಇಟ್ಟುಕೋಬಾರ್ದು ಅಂದ್ರೆ ಭಗವಂತನನ್ನ ಬಿಟ್ಟು ಮಾಡುವಂತ ಫಲದಲ್ಲಿ ಸ್ನೇಹ ಮತ್ತು ಈ ಕಾರ್ಯದಿಂದ ನಾನು ಇದನ್ನ ಸಾಧಿಸ್ತೀನಿ, ನಾನು ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದು ಈ ತರ ಇದನ್ನ ಬಿಟ್ಟವರಾಗಿ ಕರ್ಮಗಳನ್ನ ಮಾಡುವಾಗ ಏನಾಗತ್ತೆ ಅಂದ್ರೆ ಅವರನ್ನ ಅವರನ್ನ ಜ್ಞಾನ ಅಗ್ನಿ ದಂತ ಕರ್ಮ ಅವರ ಕರ್ಮಗಳಿಗೆ ಆ ಒಂದು ಅವ್ರ ಡಿಸ್ಚಾರ್ಜ್ ಆಗತ್ತಂದ್ರೆ ಈ ದೇವರಲ್ಲಿ ಮನಸ್ಸಿಟ್ಟು ಮಾಡುವಾಗ ಅವರ ಜ್ಞಾನ ಅಗ್ನಿ ಈ ದೇವರ ವಿಷಯವಾಗಿ ಇರುವಂತ ಈ ಜ್ಞಾನದಿಂದ ಎಲ್ಲಾ ಪಾಪಗಳು, ಎಲ್ಲಾ ಕೊಳೆ, ಕರ್ಮ ಮಾಡುವಾಗ ಬರುವಂತ ಅಹಂಕಾರ ಮಮಕಾರಗಳೇ ಕೊಳೆಗಳು, ಈ ಕೊಳೆಗಳು ಅಂಬೋದು ಸುಟ್ಟು ಹೋಗತ್ತ ಅಂತ ಹೇಳ್ತಾ ಇದ್ದಾರೆ. ಇದನ್ನ ಯಾರು ತಿಳ್ಕೊಳ್ತಾನೋ ಅವನು ಪಂಡಿತ ಅಂತ ಹೇಳ್ತಾ ಇದ್ದಾರೆ. ಸರಿ ಆಯ್ತು, ನಾವು ತಿಳ್ಕೊಂಡ್ ಬಿಟ್ಟಿವಿ ಇವಾಗ ಏನ ಯಥಾವತ್ತಾಗ ನಮ್ಗೆ ಏನೋ ಅರ್ಥ ಆಯ್ತು. ಕಾಮ ಸ್ಥಳದಲ್ಲಿ ಸ್ನೇಹ ಇಟ್ಕೋಬಾರ್ದು ಮತ್ತು ಕರ್ಮ ಮಾಡುವಾಗ ನಾನೇ ಮಾಡ್ತೀನಿ ಎಂಬ ಅಹಂಕಾರವನ್ನ ಬಿಡಬೇಕು ಅಂತ ತಿಳ್ಕೊಂಡಿವಿ. ಸರಿ ಆಯ್ತು, ಬಟ್ ಇವಾಗ ನೆಕ್ಸ್ಟ್ ಸ್ಟೇಜ್ ಏನಾಗತ್ತೆ ನಮ್ಗೆ? ನಾವು ಏನು ಬೇಡ್ಕೊಂಡಿಲ್ಲ, ಇದ್ರೂ ನಮ್ಗೆ ಫಲ ಸಿಕ್ಕತ್ತೆ. ಏನೋ ಒಂದು ದುಡ್ಡು ಕಾಸಾಗಲಿ, ಏನೋ ಒಂದು ಅಚೀವ್ಮೆಂಟ್ ಏನೋ ಬರುತ್ತೆ. ನಾವು ಬೇಡ್ಕೊಂಡಿಲ್ಲ, ಬಟ್ ಬರುತ್ತೆ. ಹಿಂದೆ ಮಾಡಿದ ಕರ್ಮಕ್ಕೆ ಅನುಗುಣವಾದ ದೇವರು ನಮ್ಗೆ ಕೊಟ್ಟಿದ್ದಾನೆ. ಸೊ ಫಲ ಬಂದಾಗ ಏನು ಮಾಡಬೇಕು ಅಂತ, ಫಲ ಬಂದಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಚತ್ವಾ ಕರ್ಮ ಫಲ ಆಸಂಗ, ಕರ್ಮ ಫಲ ಸಿಕ್ಕಿದಾಗ ರಿಸಲ್ಟ್ ನಮ್ಗೆ ಸಿಕ್ಕಿರುವಂತ ನಮ್ಗೆ ಏನು ಬಂದಿದೆಯೋ ಅದು ಸಿಕ್ಕಿದಾಗ ಕರ್ಮ ಫಲ ಆಸಂಗ, ಕರ್ಮ ಫಲದಲ್ಲಿ ಬಂದ ಫಲದಲ್ಲಿ ಸ್ನೇಹ ಸಂಘ ಅಂತ ಹೇಳೋದಿಲ್ಲ, ಆಸಂಗ ನಮಗೆ ಬರುವಂತ ಫಲ ಏನ್ ಬಂದಿದೆ ನಮ್ಗೆ ಫಲ? ಇವಾಗಿರುವಂತ ಈ ದೇಹವೇ ಇರ್ಲಿ, ಕಣ್ಣು ಕಿವಿ ಮೂಗು ಮುಂತಾದ ದೇಹವೇ ಇರ್ಲಿ, ನಮ್ಮ ಸುತ್ತ ಇರುವಂತಹ ಪದಾರ್ಥಗಳು, ನಮ್ಮ ಸುತ್ತ ಇರುವಂತಹ ನಮ್ಮ ರಿಲೇಟಿವ್ಸ್, ಇದು ಎಲ್ಲವೂ ಬಂದಿದೆಲ್ಲ. ಬಂದಾಗ ಈ ವಸ್ತುಗಳಲ್ಲಿ ಅಧಿಕ ಸ್ನೇಹ ಎಷ್ಟು ಇರಬೇಕು ಅಷ್ಟೇ ಇರಬೇಕು. ಅಧಿಕ ಸ್ನೇಹ ಆ ಸಂಘವನ್ನ ಬಿಡಬೇಕು. ಇದು ಏನು ಬಿಡಬೇಕು? ಸಂಘವನ್ನ ಬಿಡಬೇಕು, ಆ ಒಂದು ಅಭಿಮಾನವನ್ನ ಬಿಡಬೇಕು, ಅಟ್ಯಾಚ್ಮೆಂಟ್ ಅನ್ನ ಬಿಡಬೇಕು. ಅಂದ್ರೆ ಏನು ಬಿಡಬೇಕು ಅಂದ್ರೆ ನೋ ಇಟ್, ಅದ ಬಿಡಬೇಕು ಅಂದ್ರೆ ಇವನು ನನ್ನ ಮಗ ಅಲ್ಲ, ಇವನು ನನ್ನ ಮಗಳಲ್ಲ, ಈ ಪದಾರ್ಥ ನನ್ನದಲ್ಲ, ಹೀಗೆ ಅಂತಲ್ಲ. ಅಪ್ಪೋಸ್ ನಮ್ದು ಯಾವುದು ಅಲ್ಲ. ಯು ನೋ ದ ಲಿಮಿಟೇಷನ್ಸ್ ಆಫ್ ಆಲ್ ಪದಾರ್ಥ ಅರೌಂಡ್ ಯು. ಇದು ದೇವರು ನಮಗೆ ಈ ಒಂದು ಕೆಲಸ ಮಾಡ್ಲಕ್ಕೆ ನಮ್ಗೆ ಕೊಟ್ಟಿದ್ದ, ನಮ್ಮ ಸಾಧನೆ ಮಾಡ್ಲಕ್ಕೆ ದೇವರು ಇದನ್ನೆಲ್ಲ ಕೊಟ್ಟಿದ್ದಾನೆ. ಎಲ್ಲವೂ ಈ ವಿಷಯಗಳು ಎಲ್ಲವೂ ನಮ್ಗೆ ಅಷ್ಟಾಂಸಾರದಲ್ಲಿ ಬಂದ ವಿಷಯಗಳೇ. ಇದಕ್ಕೆ ಗೀತೆಯಲ್ಲಿ ಇದಕ್ಕೆ ಸಂಬಂಧವಾದ ಗೀತೆಯಲ್ಲಿ ಇದು ತೋರಿಸಿದೆ. ಇದ ಬೋಧಿಗೆ ಹೇಳ್ತಾ ಇದ್ದೀನಿ. ಸೊ ಹೀಗೆ ಮಾಡಿ ಅದಕ್ಕೆ ಏನು ಮಾಡೋದು? ಹೇಳೋದು ಸುಲಭ, ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಅಲ್ಲಿ ಒಂದು ಟೆಕ್ನಿಕ್ ಕೊಡ್ತಾರೆ. ಏನಂದ್ರೆ ಕರ್ಮ ಸಂಘವನ್ನ, ಕರ್ಮ ಫಲ ಆ ಸಂಘವನ್ನ ಬಿಡಬೇಕು. ಇದು ನಮ್ಗೆ ಫಲ ಸಿಕ್ಕಿದಾಗೆ ಅದನ್ನ ಹೇಗೆ ಬಿಡೋದು ಅಂದ್ರೆ ಹಿಂದೆ ಯಾವತ್ತೋ ಮಾಡಿದ್ದೀವಿ ಒಂದು ಕರ್ಮ, ಅದಕ್ಕೆ ತಕ್ಕಂತೆ ಬಂದಿದೆ, ಹೇಗೆ ಬಿಡೋದು ಅಂದ್ರೆ ಬಿಂಬ ಚಿಂತನೆ ಮಾಡಬೇಕು ಅಂತ ಇಲ್ಲಿ ಹೇಳ್ತಾರೆ. ಬಿಂಬ ಚಿಂತನೆ ಆಚಾರ್ಯ ಹೇಳ್ತಾ ಇದೆ, ಬಿಂಬನಲ್ಲಿ ನಿತ್ಯ ತೃಪ್ತ ನಿರಾಶ್ರಯ ಅಂದ್ರೆ ನಮ್ಮ ಒಳಗೆ ಇರುವಂತ ಈ ಬಿಂಬ. ಸೊ ನಮ್ಗೆ ಬಂದಿದೆ, ನಾನ್ ಮಾಡ್ತಾ ಇಲ್ಲ, ಕರ್ಮಣಿ ಅಕರ್ಮಣಿ ಅಂತ ಅಷ್ಟೇ, ಭಗವಂತ ಮಾಡ್ತಾ ಇದ್ದಾನೆ. ಭಗವಂತ ಒಳಗೆ ಇರುವಂತ ಯು ಫೇಸ್ ಇನ್ಸೈಡ್, ಎಕ್ಸ್ಟರ್ನಲ್ ಆಗಿಲ್ಲ, ಇಂಟರ್ನಲ್ ಆಗಿ ಒಳಕಣ್ಣಿನಿಂದ ನೋಡುತ್ತಾ ದೇವ್ ಒಳಕಣ್ಣಿನಿಂದ ನಾವು ಯಾರು ಹೇಗೆ ಇದೆಲ್ಲ ನೋಡ್ತಾ ಬಂದಿದ್ದೀವಿ ನೈಜ ಸಂಧಿಯಲ್ಲಿ. ಸೊ ಹೀಗೆ ನೋಡುತ್ತಾ ಭಗವಂತ ಮಾಡ್ತಾನೆ. ಯಾವ ಭಗವಂತ ಮಾಡ್ತಾ ಇದ್ದಾನೆ ಇದನ್ನು ಅಂದ್ರ ಬಿಂಬ ಮಾಡ್ತಾ ಇದ್ದಾನೆ. ಆ ಬಿಂಬನ ಒಂದು ಲಕ್ಷಣ, ಒಂದು ಕ್ವಾಲಿಟಿಯನ್ನ ತಕೋಬೇಕು. ಆ ಬಿಂಬನನ್ನ ಇಲ್ಲಿ ನಾವು ನಿತ್ಯ ತೃಪ್ತ ಅಂದ್ರ ಬಿಂಬ ನನ್ನ ಬಿಂಬನಾದಂತ ಹರಿ ಇದಾನಲ್ಲ ಅವನು ನಿತ್ಯ ತೃಪ್ತ. ಅವನಿಗೆ ಯಾವತ್ತೂ ಅವನಿಗೆ ಅವನು ಪೂರ್ಣನಾದವನು, ಅವನು ಯಾವತ್ತೂ ಆನಂದ ಹೊರಗಿಂದ ಅವನಿಗೆ ಬರಬೇಕಾಗಿಲ್ಲ, ಒಳಗಿಂದ ಅವನದ್ದೇ ಆದ ಆನಂದ, ನಿತ್ಯ ತೃಪ್ತನಾಗಿ ಇದ್ದಾನೆ. ಆಮೇಲೆ ಈ ಭಗವಂತ ನನ್ನ ಬಿಂಬ ಇದಾನಲ್ಲ, ಅವನು ನಿರಾಶ್ರಯ, ಅವನಿಗೆ ಯಾರು ಆಶ್ರಯ ಇದಾರ? ನನ್ನ ಬಿಂಬ ಅವನಿಗೆ ಯಾರು ಆಶ್ರಯ ಇದಾರ? ಇಲ್ಲ, ಅವನಿಗೆ ಯಾರು ಆಶ್ರಯ ಇಲ್ಲ, ಅವನಿಗಿಂತ ಮಿಗಿಲಾದವರು ಯಾರು ಇಲ್ಲ, ಅವನು ಯಾರು ವಶದಲ್ಲಿನೂ ಇದ್ದಿಲ್ಲ, ಅವನು ಇಷ್ಟಸುತ್ತನಾಗಿದ್ದಾನೆ. ಅವನು ಹಾಗಿದ್ದಾನೆ ಅಂದರೆ ನಾನು ಅವನ ಪ್ರತಿಬಿಂಬ, ನಿತ್ಯ ಸುತ್ತ ನಿರಾಶ್ರಯನಾದಂತ ಭಗವಂತನ ಪ್ರತಿಬಿಂಬ. ಅಂದ್ರೆ ಭಗವಂತ ಆಗಿದ್ರೆ ನಾವು ಹಾಗೆ ತಾನೇ ಇರಬೇಕು. ಇವಾಗ ವ್ಯಕ್ತ ಆಗ್ತಾ ಇಲ್ಲ ಅಂತ ಹೇಳ್ಬೋದು. ವ್ಯಕ್ತ ಆಗಬೇಕು ಅಂದ್ರೆ ಏನು, ನಾವು ನಿರಾಶ್ರಯರಾಗಿರ್ಬೇಕಂದ್ರೆ ಎರಡರ್ಥ ಹೇಳ್ತಾರೆ. ಈ ಉಪಾಸ ಅಂದ್ರೆ ಚಿಂತನೆ, ದೇವರನ್ನ ಚಿಂತನೆ ಮಾಡೋದು. ಅವನ ಬಿಂಬ ನಾನು, ಅವನ ಪ್ರತಿಬಿಂಬ ನಾನು ಅಂತ ಚಿಂತನೆ ಮಾಡುವ. ನಿರಾಶ್ರಯ ಅಂಬೋದಕ್ಕೆ ಯಾರ ಆಶ್ರಯದಲ್ಲಿನೂ ನಾನಿಲ್ಲ, ನನ್ನ ಬಿಂಬನ ಆಶ್ರಯದಲ್ಲಿ ನಾನು ಇದ್ದೀನಿ, ಇತರರ ಆಶ್ರಯದಲ್ಲಿ ಇಲ್ಲ. ಇದು ನಾವು ತಿಳ್ಕೋಬೇಕು. ತಿಳ್ಕೊಂಡು ಅದು ಹ್ಯಾಕ್ ತಿಳ್ಕೊಳ್ಳೋದು ಅಂದ್ರೆ ಹೀಗೆ ಚಿಂತನೆ ಮಾಡ್ತಾ ಮಾಡ್ತಾ ಆವಾಗ ಏನಾಗುತ್ತೆ ನಮ್ಗೆ ಅಂದ್ರೆ, ನಮ್ಮ ನಮ್ಮ ನಾವು ಮಾಡುವಂತ ಕರ್ಮಗಳಲ್ಲಿ ಆ ಧರ್ಮ ಪ್ರಜ್ಞೆ ಬರುತ್ತೆ. ಇವಾಗ ಏನು ಅವ್ರು ಏನ್ ಅನ್ಕೊಳ್ತಾರೋ, ಇವ್ರು ಏನ್ ಅನ್ಕೊಳ್ತಾರೋ, ಇದು ಚಂದಾಗಿರ್ತೋ. ವಿ ಆಲ್ವೇಸ್ ಥಿಂಕ್ ಅಬೌಟ್ ಅದರ್ ಪೀಪಲ್ ಅರೌಂಡ್ ಅಸ್. ದೇವರ ಬಗ್ಗೆ ಚಿಂತನೆ ಮಾಡೋದೇ ಇಲ್ಲ, ಅವನ ಬಗ್ಗೆ ಚಿಂತನೆ. ನಾವು ಇವರ ಆಶ್ರಯದಲ್ಲಿ ಇಲ್ಲ, ದೇವರ ನನ್ನ ಬಿಂಬನ ಆಶ್ರಯದಲ್ಲಿ ಇದ್ದೀನಿ. ಅದಕ್ಕೆ ಆಚಾರ್ಯ ನಿರಾಶ್ರಯ ಅಂತ ಕೊಡುವಾಗ ಅನ್ಯರ ಆಶ್ರಯದಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋದು. ಒಂದು ಇನ್ನೊಂದು ಅನಿರಾಶ್ರಯ ಅಂತ ಪದಚ್ಛೇದ ಮಾಡ್ತಾರೆ. ನಿತ್ಯತೃಪ್ತೋ ನಿತ್ಯತೃಪ್ತ ಅನಿರಾಶ್ರಯ ಅಂತ ಸೇರಿಸ್ಕೊಳ್ತಾರೆ ಅಲ್ಲಿ ಅಲ್ಲಿ ಬಂದಿದ್ದು. ಅನಿರಾಶ್ರಯ ಅಂದ್ರೆ ಯಾರ ಆಶ್ರಯದಲ್ಲಿನೂ ನಾನು ಇಲ್ಲ, ಬಟ್ ಅಂದ್ರೆ ನಾನೇ ಇಂಡಿಪೆಂಡೆಂಟ್ ಇಲ್ಲ. ಅನಿರಾಶ ಅಕಾರ ವಾಚ್ಯನಾದಂತ ಆಕಾರಕ್ಕೇನು ನಾವು ನೋಡ್ತಾ ಬಂದಿದ್ದೀವಿ, ಆ ಅಪ್ರಮೇಯ ಅದಿಂದ ಬಂದಾಗೆಲ್ಲ ಅಂದ್ರೆ ಎಲ್ಲದಕ್ಕಿನ್ನೂ ವಿಲಕ್ಷಣನಾಗಿರುವವನು, ಎಲ್ಲರಲ್ಲಿನೂ ಅಸ್ವತಂತ್ರ ಕಾಣುತ್ತ ಅವನಲ್ಲಿ, ಅದಕ್ಕೆ ವಿಲಕ್ಷಣವಾದ ಸ್ವತಂತ್ರ, ಎಲ್ಲರಲ್ಲಿನೂ ದೋಷ ಕಾಣುತ್ತ ಅವನಲ್ಲಿ, ಅದಕ್ಕೆ ವಿರುದ್ಧವಾದಂತ ಗುಣಗಳು ಕಾಣುತ್ತ. ಹೀಗೆ ಅಂಬುದು ದೇವರ ಒಂದು ಅಸಾಧಾರಣ ನಾಮ. ಯಾರು ಅಂತ ಹೆಸರು ಇಟ್ಟುಕೊಳ್ಳೋದಿಲ್ಲ. ಸೊ ಅಕಾರ ವಾಚ್ಯನಾದಂತ ಭಗವಂತನಲ್ಲಿ ಯಾವತ್ತು ನಿತರಾಮಂದ್ರೆ ನಿಶ್ಚಿತವಾಗೆ ಆಲ್ವೇಸ್ ನಿರಾಶ್ರಯ ಅಂಬುದು ನಿಶ್ಚಿತವಾದ ಅವನಲ್ಲಿ ನಿಶ್ಚಯವಾಗೆ ಅಕಾರ ವಾಚ್ಯನಾದ ಭಗವಂತನಲ್ಲಿ ಆಶ್ರಿತನಾಗಿದ್ದೀನಿ. ಆಮೇಲೆ ನಿತ್ಯತೃಪ್ತ ಅಂತ ಹೇಳಿದ್ದಾರೆ. ದೇವ್ರ ನಿತ್ಯತೃಪ್ತ, ನಾವು ನಿತ್ಯತೃಪ್ತರ ಇಲ್ಲವೇ ಇಲ್ಲವಂತಂದ್ರೆ ಅದು ನಮ್ಮ ಅದು ನಮಗೆ ಬರತ್ತೆ. ಯಾವ ವಿಷಯದಲ್ಲಿ ಜ್ಞಾನ ವಿಷಯ, ಜ್ಞಾನ ಆನಂದ, ಈ ವಿಷಯದಲ್ಲಿ ನಿತ್ಯತೃಪ್ತ ಇಲ್ಲ. ಅಂದ್ರೆ ನಮ್ಗೆ ಇಷ್ಟು ತನಕ ಬಂದಿದೆ, ಟೆಂತ್ ತಂದು ಸಾಕು ಎಂಬ ಆ ತೃಪ್ತಿ ಇಲ್ಲಿ ಹೇಳ್ತಾ ಇಲ್ಲ. ಲೌಕಿಕದಲ್ಲಿ ದೇವರು ಏನು ಕೊಟ್ಟಿದ್ದಾನ, ಏನೆಲ್ಲ ಕೊಟ್ಟಿದ್ದಾನು ಅಲ್ಲೇ ತೃಪ್ತಿ. ಅಯ್ಯೋ ನನ್ಗೆ ಇದು ಇದ್ದಿದ್ರೆ ಚಂದಾಗಿದ್ದಿರೋದು, ಅಯ್ಯೋ ನಾನು ಹೀಗೆ ತರ ಈ ಸ್ವಲ್ಪ ಮಾಡಿದ್ರೆ ಚೆನ್ನ, ಈ ತರ ಬೇಕಾಗಿಲ್ಲ. ಯಾವ್ದು ಕುಚಿತ ಕಂಬಳಿ ಕೊಟ್ಟ ಕಣ ಅನ್ನಂತಲ್ಲಿ ನಾಲ್ಕನೇ ತಂದೆಯಲ್ಲಿ ಹೇಳಿದಾರೆ ಅದೇ ನಿತ್ಯ ತೃಪ್ತ ಅಂದ್ರೆ ಲೌಕಿಕದಲ್ಲಿ ದೇವರು ಕೊಟ್ಟಿದ್ದ. ದೇವರಿಗೆ ಗೊತ್ತು ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು. ಸ್ವಾಮಿಗಳು ಹೇಳ್ತಾ ಬರ್ತಾರೆ ಎಕ್ಸಸ್ ಬ್ಯಾಗೇಜ್ ಇರಬಾರದು ಅಂತ. ಹಾಗೇನೆ ನಮಗೆ ಏನು ಕೊಟ್ಟಿದ್ದಾನು ಅದಲ್ಲಿ ನಾವು ತೃಪ್ತಿ. ಯಾಕೆಂದ್ರೆ ನಮ್ಮ ಬಿಂಬ ನಿತ್ಯ ತೃಪ್ತನಾಗಿದ್ದಾನೆ, ಅವನು ನಿರಾಶ್ರಯರಾಗಿದ್ದಾರೆ. ಆದ ಕಾರಣದಿಂದ ಈ ಪ್ರತಿಬಿಂಬ ನನ್ನಲ್ಲಿನೂ ಅವನು ಕೊಟ್ಟ ವಸ್ತುಗಳಲ್ಲಿ ತೃಪ್ತಿ ಇರಬೇಕು, ನಮ್ಮಲ್ಲಿ ತೃಪ್ತಿ ಇರಬೇಕು. ಅವನ ಆಶೆ ನಿತರಾ ಆಶೆ ನಿರಾಶ್ರಯರಲ್ಲಿ ಅವನಲ್ಲಿ ನಿಶ್ಚಿತವಾದ ಆಶ್ರಯ. ನಾವು ಅನಾಥರಲ್ಲ, ಅವನು ನಮ್ಗೆ ಆಶ್ರಯ ಅಂತ ಹೀಗೆ ತಿಳ್ಕೋಬೇಕು. ಹೀಗೆ ನಾವು ಈ ಒಂದು ದೇವರ ನಮ್ಮ ಬಿಂಬದ ಈ ಒಂದು ಗುಣಾನುಸಂಧಾನ ಅಂತ ನಿತ್ಯತೃಪ್ತ ನಿರಾಶ್ರಯ ಅಂಬುದು ಅಲ್ಲಿ ಗುಣಗಳನ್ನ, ಆ ಬಿಂಬದ ಗುಣಗಳನ್ನ ನಾವು ಚಿಂತನೆ ಮಾಡುತ್ತಾ ಮಾಡುತ್ತಾ ಇದ್ರೆ ನಮ್ಗೇನೋ ಈ ಕ್ವಾಲಿಟಿ, ನಮ್ಮ ಒಳಗೇನೆ ಈ ಕ್ವಾಲಿಟಿ ಇದೆ. ಸಾತ್ವಿಕರ ಅಂದ ಮೇಲೆ ಈ ಕ್ವಾಲಿಟಿ ಇದೆ, ಇದು ನಮಗೆ ವ್ಯಕ್ತ ಆಗತ್ತೆ ಈ ಜನ್ಮದಲ್ಲಿ. ಈವಾಗ್ಲೂ ನಮ್ಗೆ ಚೂರು 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 ಅದು ವ್ಯಕ್ತ ಮಾಡಿಸ್ತಾನಂತ ಅದು ಉಪಾಸನಾ ಕ್ರಮ. ಆ ಒಂದು ಎರಡು ವರ್ಡ್ಸ್ ಅನ್ನ ಹಾಕ್ಬಿಟ್ಟು ಸೊ ಹೀಗೆ ಮಾಡುವ ಕರ್ಮಣ್ಯತೆ. ಸೊ ಈ ಚಿಂತನೆಯಿಂದ ನಾವು ಕರ್ಮ ಮಾಡುವಾಗ ನಮ್ಮ ಅಂದ್ರೆ ಬೇಸಿಕಲಿ ನಮ್ಮಂತವ್ರಿಗೆ ಏನು ಅಂದ್ರೆ ನಾವು ಕರ್ಮ ಮಾಡುವಾಗ ಆ ಬಿಂಬನಲ್ಲಿ ಅದಕ್ಕೆ ನಾವು ಎಡಗೈಯಿಂದ ಹೃದಯವನ್ನ ಮುಟ್ಟುಕೊಂಡು ಯಾವ ಯೋಚನೆ ಮಾಡೋರೆಲ್ಲ ಮಾಡ್ತಾರೆ. ಮುಟ್ಟುಕೊಂಡು ಮಾಡ್ತೀವಿ ಅಂದ್ರೆ ಅವನ ನೆನಪು ನಮ್ಗೆ ಬರಬೇಕು. ಬಿಂಬನ ನೆನಪಿನಿಂದ ನಾವು ಮಾಡಿದಾಗ ಅವ ಏನಾಗತ್ತ, ಕರ್ಮಗಳಲ್ಲಿ ನಾವು ಮಾಡುವಂತ ಉಸಿರಾಟವೇ ಇರಲಿ, ಯಾವುದೇ ಕರ್ಮ ನಾವು ಮಾಡಿದ್ರು ಕರ್ಮಣ್ಯ ಅಭಿಪ್ರವೃತ್ತ ಅಭಿ ಅಭಿ ಚಂದಾಗಿ ನಿಮ್ಗೆ ಏನೇನು ಕೆಲಸ ಕೊಟ್ಟಿದ್ದಾನೆ ಎಲ್ಲ ಕೆಲಸಗಳನ್ನು ಚೆನ್ನ ಮಾಡುತ್ತಾ ಇದ್ರೂ ಕಿಂಚಿತ್ ಕರೋತಿ ಕಿಂಚಿತ್, ಅವಾಗ ಏನ್ ಹೇಳ್ತಾರೆ ಅಂದ್ರೆ ನೀನು ಕರ್ಮ ಮಾಡೋದಿಲ್ಲ, ಕಿಂಚಿತ್ ನ ಕರೋತಿ ಅಂದ್ರೆ ಯಾವುದು ಮಾಡೋದಿಲ್ಲ ಅಂದ್ರೆ ಕರ್ಮದ ಕಿಲ್ಬಿಷ ಕರ್ಮದ ಕೊಳೆ ಅಂಟುಕೊಳ್ಳೋದಿಲ್ಲ ಅಂಬುದನ್ನ ಅಲ್ಲಿ ಹೇಳ್ಬಿಟ್ಟು ಅದಕ್ಕಿರುವಂತ ಉಪಾಯ ಇದೆ. ನಿತ್ಯ ತೃಪ್ತ ನಿರಾಶೆಯ ಅಂಬುದನ್ನೇ ಇನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಶಾಹಿದನ್ನ ಮಾಡೋದು ಈ ಒಂದು ವಸ್ತುಗೆ ನದ ನದಿಗಳು ಇಲ್ಲಿ ಕನೆಕ್ಷನ್ ಬರುತ್ತೆ. ಶಾಹಿದನ್ನ ಮಾಡಬೇಕು, ಹೀಗೆ ಅನುಸಂಧಾನ ಮಾಡಿ ನಿತ್ಯ ತೃಪ್ತ ನಿರಾಶ್ರಯ ಇದು ಮಾಡ್ತಾ ಇದ್ದೀವಿ, ಶಾಹಿದ ಇನ್ನು ಮಾಡಬೇಕು ಅಂಬುದಕ್ಕೆ ಕಷ್ಟ. ಯಾಕೆಂದ್ರೆ ಇಲ್ಲಿ ನಮ್ಗೆ ಪ್ರಶ್ನೆ ಬರೋದು, ಸರಿ ಹೇಳ್ತಾ ಇದ್ದೀರಾ ನಾವು ನಾಳೆಯಿಂದ ಚಾತುರ್ಮಾಸ್ಯದಿಂದ ಈ ತರ ನಿತ್ಯ ತೃಪ್ತ ನಿರಾಶ್ರಯ ಅಂತ ಇಟ್ಟುಕೊಂಡು ನಾವು ಕರ್ಮಗಳನ್ನು ಮಾಡ್ತೀವಿ ಅಂದ್ರೆ ನಮ್ಮ ಕರ್ಮ ಯಾವಾಗ ಶುರು ಆಯ್ತು? ಈ ಸೆಕೆಂಡ್ ಇಲ್ಲ, ಅನೇಕ ಜನ್ಮಗಳು ಯಾವಾಗ ಈ ಸಂಸಾರಕ್ಕೆ ಬಂದಿವೋ ಆವಾಗಿಂದ ಮಾಡ್ತಾ ಇದ್ದೀವಿ. ಎಷ್ಟು ಕರ್ಮಗಳು ಆ ಪರ್ವತದಂತೆ, ಪರ್ವತನೂ ಇಲ್ಲ ಬ್ರಹ್ಮಾಂಡಕ್ಕಿಂತ ಅಷ್ಟು ಒಂದು ಕರ್ಮಗಳಿದೆ. ಅದು ವಾಟ್ ಅಬೌಟ್ ದಟ್, ಹೇಗೆ ಅದನ್ನ ತೊಳೆಯಲಿಕ್ಕೆ ಸಾಧ್ಯ ಆಗುತ್ತೆ? ಇವಾಗಿಂದ ಮಾಡೋದಕ್ಕೆ ಸರಿ, ಹಿಂದೆ ಮಾಡಿದ್ದಕ್ಕೆ ಏನಾಗತ್ತೆ ಅಂದ್ರೆ ಅದಕ್ಕೆ ನೆಕ್ಸ್ಟ್ ಅಲ್ಲಿ ಹೇಳ್ತಾರೆ. ಈ ಚಿಂತನೆಯನ್ನ ನಾವು ಮಾಡುವಾಗ ಅದನ್ನ ಹೇಗ್ ಮಾಡಬೇಕು ಅಂದ್ರೆ ನಿರಾಶಿ ಹೇಳಿದ್ದೇನೆ, ನಿರಾಶಿ ಅಂತ ಹೇಳುವಾಗ ನಿರಾಶಿ ಅಂದ್ರೆ ಆ ಕಾಮವನ್ನು ಅದು ಹೇಳಿದಾರಲ್ಲ 19th ಗೀತೆಯಲ್ಲಿ ಹೇಳಿದಾರಲ್ಲ ಕಾಮ ಸಂಕಲ್ಪ ವರ್ಜಿತ ಅಂತ ಹೇಳಿದಾರ, ಅದಕ್ಕೆ ನಿರಾಶಿ ಅಂದ್ರೆ ಈ ಕಾಮನೆ ಆ ಫಲದಲ್ಲಿ ಕಾಮನೆ, ಇದು ಬೇಕು ಅದು ಬೇಕು ಅಂಬೋ ಆ ಕಾಮ್ಯ ಕರ್ಮದಲ್ಲಿ ಆಸೆಗಳು, ಆ ಆಸೆಗಳಾಗಲಿ. ಮತ್ತು ನೆಕ್ಸ್ಟ್ ನಿರಾಶಿ ಯಥಚಿತ್ತಾತ್ಮ, ಯಥಚಿತ್ತಾತ್ಮ ಅಂಬುದು ಆ ದೇಹಲಿ ದೀಪ ನ್ಯಾಯ ಅಂತ ಹೇಳ್ತಾರೆ. ಅಂದ್ರೆ ಎರಡು ಕಡೆನೆ ಇಟ್ಕೋಬೇಕು, ಯಥಚಿತ್ತ ಆತ್ಮನಾಗಿ ನಿರಾಶಿ ಆ ಫಲದಲ್ಲಿ ಸ್ನೇಹವನ್ನು ಬಿಡು, ಮತ್ತು ತ್ಯಕ್ತ ಸರ್ವ ಪರಿಗ್ರಹ, ತ್ಯಕ್ತ ಸರ್ವ ಪರಿಗ್ರಹ, ಪರಿಗ್ರಹ ಅಂದ್ರೆ ನಮ್ಮನ್ನ ಸುತ್ತ ಇರುವಂತ ಪದಾರ್ಥಗಳು ಮತ್ತು ನಮ್ಮ ರಿಲೇಟಿವ್ಸ್ ಮಕ್ಕಳು ಆಗಲಿ ಎಲ್ಲವೂ ನಮ್ಗಿರುವಂತ ನಮ್ಮ ಸುತ್ತ ಇರುವಂತ ಎಲ್ಲದ ಮೇಲೆ ಏನ್ ಮಾಡಬೇಕು ಅಂದ್ರೆ ನಿರಾಶಿ ಸರ್ವ ಪರಿಗ್ರಹ ತ್ಯಕ್ತ್ವ ಎರಡನ್ನು ಸರ್ವ ಪರಿಗ್ರಹವನ್ನು ಬಿಟ್ಟು ಯಾಕ್ ಮಾಡಬೇಕು ಅಂದ್ರೆ ಯಥಚಿತ್ತ ಆತ್ಮನಾಗು ಅಂತ ಅಲ್ಲಿ ಹೇಳ್ಬಿಟ್ಟಿದ್ದಾರೆ. ಯಥಚಿತ್ತ ಆತ್ಮನಾಗು ಅಂದ್ರೆ ಏನರ್ಥ ಅಂದ್ರೆ ನೀನು ಯು ಕಂಟ್ರೋಲ್ ಯುವರ್ ಮೈಂಡ್. ಇಲ್ಲಿ ಚಿತ್ತ ಆತ್ಮ ಅಂತ ಎರಡು ಶಬ್ದಗಳಿದೆ. ಚಿತ್ತ ಆತ್ಮಕ್ಕೆ ಇದಕ್ಕೆ ನಮ್ಮ ಆಚಾರ್ಯರು ಕೊಟ್ಟ ಅರ್ಥ ಎಷ್ಟು ಚೆಂದಾಗಿದೆ ಅಂದ್ರೆ ಆತ್ಮ ಅಂದ್ರೆ ಶರೀರ ಅಂತ ಅವ್ರು ಕೊಟ್ಟಿಲ್ಲ. ಆತ್ಮಕ್ಕೆ ಅನೇಕ ಅರ್ಥಗಳು ಬರುತ್ತೆ. ಆತ್ಮ ಅಂದ್ರೆ ಮನಸ್ಸು ಅಂತ ಅರ್ಥ. ಆಮೇಲೆ ಚಿತ್ತ ಅಂಬೋದಕ್ಕೆ ಬುದ್ಧಿ ಅಂತ ಇದೆ. ಇದು ಒಂದು ಬೇಸಿಕಲಿ ಏನ್ ಹೇಳ್ತಾರಂದ್ರೆ ಇವಾಗ ನೀವು ಏನಾದ್ರು ಕರ್ಮಗಳನ್ನ ಮಾಡಬೇಕಂದ್ರೆ ದ ಪ್ರೆಸೆಂಟ್ ಅಂಡ್ ದ ಫ್ಯೂಚರ್ ಮಾಡಬೇಕಂದ್ರೆ ಮನಸ್ಸೇ ಮುಖ್ಯ ಆಗತ್ತೆ. ಮಾಡುವಂತ ಕರ್ಮ ಇಲ್ಲ, ಮನಸ್ಸು ಎಲ್ಲಿ ಇದೆಯೋ ಮನಸ್ಸೇ ಮನದೊಳಗೆ ತಾನಿತ್ತು ಮನವೆಂದೆನಿಸಿ ತುಂಬನಂತ ಮನವೇ ಕಾರಣ ಆಗತ್ತಲ್ಲ ಮಾಡೋ ಕರ್ಮಗಳಿಗೆ. ಇದು ಪ್ರೆಸೆಂಟ್ ಅಂಡ್ ಫ್ಯೂಚರ್ಗೆ ಆ ಒಂದು ಆತ್ಮ ಮನಸ್ಸು ಅಂತ ತಿಳ್ಕೊಳ್ಳಿ. ಚಿತ್ತ ಅಂತ ಬಂದಿದೆಲ್ಲ, ಚಿತ್ತ ಏನು? ಚಿತ್ತ ಇಟ್ಸ್ ಅ ಮೆಮರಿ ಶೆಲ್. ಮೆಮರಿ ಶೆಲ್ ಅಂದ್ರೆ ದ ಪಾಸ್ಟ್, ಹಿಂದೆ ನಾವು ಮಾಡಿರುವಂತ ಅನಂತ ಕಾಲದಿಂದ ಬಂದ ಕರ್ಮದ ಪ್ರವಾಹ ಅದು ಚಿತ್ತದಲ್ಲಿ ಕೂತಿದೆ. ದಟ್ ಈಸ್ ದ ಪಾಸ್ಟ್. ಸೊ ಚಿತ್ತ ಆತ್ಮ ಅಂತ ಕೇಳುವ ಮೂಲಕವಾಗಿ ಪಾಸ್ಟ್ ಪ್ರೆಸೆಂಟ್ ಅಂದ್ರೆ ಫ್ಯೂಚರ್ ಬರುತ್ತೆ. ಇವಾಗ ನಾಳೆ ಇದು ಬರಬೇಕು ಅಂತ ಇದು ಮಾಡ್ತೀವಿ. ಸೊ ಪ್ರೆಸೆಂಟ್ ಫ್ಯೂಚರ್ ಮೂರು ತ್ರಿಕಾರಗಳು ಬರುತ್ತೆ. ಮೂರು ಅನ್ನು ಯತನ ಮಾಡು. ನೀನು ಯು ಹ್ಯಾವ್ ಟು ಕಂಟ್ರೋಲ್ ಮಾಡಿ. ಅದಕ್ಕೆ ಹಾಗೆ ಕಂಟ್ರೋಲ್ ಮಾಡೋದು ಅಂತ ದೇವರಲ್ಲಿ ನಿರಾಶಿ ನಿತ್ಯ ತೃಪ್ತ ಅಂತ ಇಟ್ಟುಕೊಂಡು ಅಂತ ಇಲ್ಲಿ ಹೇಳಿದ್ದಾರೆ. ಹಿಂದಿನ ಪದ್ಯದಲ್ಲಿ ಬಂದಿದೆ. ಆಮೇಲೆ ಹಿಂದಿನ ಪದ್ಯದಲ್ಲಿ ಹೇಳುವಾಗ ಮಳ್ಳಿವ ಕಿಂಚಿತ್ ಕರ್ಮೆ, ಅವನ್ ಯಾವ ಕರ್ಮವೂ ಮಾಡೋದಿಲ್ಲ ಅಂತ ಹೇಳಿದ. ಯಾವ ಕರ್ಮ ಮಾಡೋದಿಲ್ಲ ಅಂದ್ರೆ ಏನು ಅರ್ಥ ಅಂದ್ರೆ, ಅದಕ್ಕೆ ಇಲ್ಲಿ ಹೇಳ್ತಾರೆ ಶರೀರಂ ಕೇವಲ ಕರ್ಮ ಕುರತಿ. ದೇವರು ಕೊಟ್ಟ ಈ ಶರೀರದಿಂದ ನೋಯಿ ಅಸೋಸಿಯೇಷನ್ ಅಂದ್ರೆ ನೀವು ಯು ಕ್ಯಾನ್ ಬಿ ವಾಟ್ ಇಸ್ ಯುವರ್ ರಿಲೇಶನ್ಶಿಪ್ ಟು ವೇರಿಯಸ್ ಪೀಪಲ್. ನಮ್ಮ ಮನೆಯಲ್ಲಿ ಆಗಲಿ, ಮನೆಯಲ್ಲಿ ನಾವು ಮಾಡುವಂತ ಕರ್ಮಗಳು, ಲೈಕ್ ಅ ವೈಫ್, ಮದರ್, ಸಿಸ್ಟರ್, ಡಾಟ್ ಇನ್ ಲಾ, ವಾಟ್ ಎವರ್, ಅದಕ್ಕೆ ಬೇಕಾದ ಕರ್ಮಗಳು ಮಾಡಬೇಕು. ಆಮೇಲೆ ಆ ಕರ್ಮ ಮಾಡ್ಲಿಕ್ಕೆ ನಿನಗೆ ಬೇಕಾದ ದೇಹವನ್ನ ನೀನು ಚೆಂದಾಗಿ ನೋಡ್ಕೋಬೇಕು. ಅದಕ್ಕೆ ಆಹಾರ ಏನೇನು ಕೊಡಬೇಕು ಏನೋ ಅದು ಚೆನ್ನ, ನಮ್ಮನ್ನ ನಮ್ಮ ದೇಹವನ್ನ ನೋಡಿಕೊಂಡು ಈ ಕರ್ಮಗಳನ್ನ ಮಾಡ್ತಾ ಇದ್ರು ಶರೀರ ಕೇವಲ ಕರ್ಮ ಕುರುವನ್. ಶರೀರದಿಂದ ಕೇವಲ ಕರ್ಮ, ಅದು ಕರ್ಮವನ್ನ ಶರೀರ ಮಾಡ್ತಾ ಇರತ್ತೆ ಡಿಪೆಂಡಿಂಗ್ ಆನ್ ದ ಸಿಚುಯೇಷನ್. ಬಟ್ ಮಾಡುವಾಗ ಬುದ್ಧಿ ಭಗವಂತ, ಭಗವಂತ ಅಂದ್ರೆ ಈ ಒಂದು ಹರಿಯಲ್ಲಿ ಇರತ್ತೆ. ಆದ ಕಾರಣದಿಂದ ಆ ಪಾಸ್ಟ್ ಅಂಡ್ ಫ್ಯೂಚರ್ ಪ್ರೆಸೆಂಟ್ ಇದು ಎಲ್ಲದಲ್ಲೂ ನಾವು ಭಗವಂತ ಬಂದ ಕಾರಣದಿಂದ ನಿನಗೇನಾಗ ಆತ್ಮೋದಿ ಕೇಳ್ಬೇಕು, ನಿಮ್ಗೆ ಆ ಕೊಳೆ ಅಂಟುಕೊಳ್ಳೋದಿಲ್ಲ ಅಂತ ಇದನ್ನ ಎಕ್ಸ್ಪ್ಲೈನ್ ಮಾಡೋದು. ನಮ್ಗೆ ನದ ನದಿಗಳು ಅಂತ ಬಂದಿದ್ದಲ್ಲ, ಈ ನದ ನದಿಗಳು ಹೋಗ್ಬೋದು, ಇದನ್ನ ಎಕ್ಸ್ಪ್ಲೈನ್ ಮಾಡತ್ತೆ. ಹೇಗೆ ಎಕ್ಸ್ಪ್ಲೈನ್ ಮಾಡಿದಂದ್ರೆ ಹೇಳ್ತಾರೆ, ನದ ನದಿಗಳು ಅಂತ ನಾವು ತಗೊಂಡಾಗ ಏನೊಂದು ತಗೋಬೇಕು ಅಂತ ಕ್ವಶನ್, ಎಲ್ಲಿ ಕಂಪ್ಯಾರಿಸನ್, ಎಲ್ಲಿ ಕಂಪ್ಯಾರಿಸನ್ ಅಂತ ಅಲ್ಲಿ ಒಂದು ನಮ್ಗೆ ಪ್ರಶ್ನೆ ಬಂತು. ಅಲ್ಲಿ ಕಂಪ್ಯಾರಿಸನ್ ಏನಂದ್ರೆ, ಈ ನದ ನದಿಗಳು ಅಂಬೋದು, ನದ ನದಿಗಳು ಅಂಬೋದು ಕರ್ಮಗಳನ್ನ ಎರಡು ಮೂರು ರೀತಿಯಾಗಿ ಹೇಳ್ತಾರೆ. ನದ ನದಿಗಳು ಆ ಪ್ರವಾಹ, ಅದು ಕರ್ಮದ ಪ್ರವಾಹವನ್ನ ಹೇಳ್ತಾರೆ. ನದ ನದಿಗಳು ಕಂಪ್ಯಾರಿಸನ್ ನಮ್ಗೆ ಹಾಗೆ ನದ ನದಿಗಳು ನಮ್ಗೆ ಕಾಣ್ತ, ನದ ನದಿಗಳು ಇದು ಈ ರಿವರ್ ಆ ರಿವರ್ ಅಂತ ಹೇಳ್ತೀವಿ, ಅದು ಹರಿಯುತ್ತಾನೆ ಇರುತ್ತ. ಎಲ್ಲಿ ತನಕ ದ ಕೀಪ್ ಆನ್ ರನ್ನಿಂಗ್, ಸ್ಟಿಲ್ ದ ಜಾಯ್ ಇನ್ ದ ಓಷನ್. ಓಷನ್ ಅನ್ನ ಸಮುದ್ರವನ್ನ ಸೇರಿದ ಮೇಲೆ, ಅದು ನಮ್ಗೆ ಪ್ರತ್ಯಕ್ಷ, ಸಮುದ್ರವನ್ನ ಸೇರಿದ ಮೇಲೆ ಫಾರ್ ಅನ್ ಆನ್ ಲುಕರ್ ಯು ಡೋಂಟ್ ಸಿ ದ ರಿವರ್ಸ್. ರಿವರ್ಸ್ ನಮ್ಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ, ರಿವರ್ಸ್ ನಮ್ಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ. ಸೊ ಹಾಗೆ ಅಂತ ಹೇಳ್ತಾರಲ್ಲಿ. ಸೊ ಹಾಗೇನೆ ನಾವು ಏನ್ ಮಾಡ್ಬೇಕು, ಇಲ್ಲಿ ನದ ನದಿಗಳು ಏನು ಪ್ರವಾಹದಂತೆ ಏನು ಆಗತ್ತೆ ಅಂದ್ರೆ, ಕರ್ಮದ ಪ್ರವಾಹ ಅಂತ ಒಂದು ನೀರು, ಕರ್ಮದ ಪ್ರವಾಹ ಆಗ್ತಾ ಇದೆ. ಕರ್ಮ ಹೇಗೆ ಪ್ರವಾಹ ಆಗ್ತಾ ಇದೆ, ನದ ನದಿಗಳು ಎರಡು ರೀತಿಯಾಗಿ ಹೇಳಿದ್ದಾರೆ ಅಂದ್ರೆ ಏನಿದು, ವಿಧಿ ನಿಷೇಧವು. ಕರ್ಮ ಅಂದ್ರೆ ಇಲ್ಲಿ ನೋಡಿದ್ವಿ, ವಿಧಿಗೆ ಒಳಪಟ್ಟ ಜೀವ, ಯಾರಲ್ಲಿ ಕರ್ಮದ ಇಫೆಕ್ಟ್ ಕಾಣಿಸಿ ಬರಬಹುದು ಅವರು ಜೀವಗಳು ಅಂತ. ಈ ಜೀವ, ಈ ದೇಹದಿಂದ ನಾವು ಮಾಡುವಂತ ಕರ್ಮಗಳು, ವಿಧಿ ನಿಷೇಧಗಳು ಅಂಬ ಎರಡು ಮಾತ್ರ, ವಿಧಿಗಳ ನಿಷೇಧಗಳು ಇದನ್ನ ಮಾಡ್ತಾ ಇದ್ವಿ. ಇದು ವಿಧಿ ನಿಷೇಧಗಳು ಅಂಬೋದು ಇನ್ನೂ ಫರ್ದರ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಎರಡು ಪ್ರವಾಹದಂತೆ ಹೋಗುತ್ತಂತೆ, ಕರ್ಮ ಪ್ರವಾಹ ಹೋಗುತ್ತ. ಇಲ್ಲಿ ಏನ್ ಹೇಳ್ತಾರೆ, ಕರ್ಮ ಮಾಡು ಅಂತಲೇ ಹೇಳ್ತಾ ಇದ್ದಾರೆ. ಕರ್ಮ ಮಾಡೋದು ತಪ್ಪ ಅಂದ್ರೆ, ಇಲ್ಲಿ ಕರ್ಮ ಅಂತ ಕರ್ಮ ಪ್ರವಾಹ ಅಂತ ಹೇಳೋದಕ್ಕೆ, ಕರ್ಮ ಯಾವಾಗ್ಲೂ ಮನಸ್ಸೇ ಕಾರಣ ಅಂತ. ಮನಸ್ಸಿನಿಂದ ನೀವು ಮಾಡುವಂತ ವಿಧಿ ಆಗಲಿ, ನೀವು ಮಾಡುವಂತ ನಿಷೇಧಗಳು, ಅವಾಯ್ಡ್ ಮಾಡುವಂತ ನಿಷೇಧಗಳು ಆರು ಮಾಡುತ್ತೀವಿ, ನಿಷೇಧಗಳನ್ನು ಮಾಡ್ತಾನೆ ಇರ್ತೀವಿ ನಾವು, ವಿಧಿಗಳನ್ನು ಮಾಡ್ತಾನೆ ಇರ್ತೀವಿ. ಆವಾಗ ನಮ್ಮ ಮನಸ್ಸು ಪ್ರವಾಹ, ಆ ಪ್ರವಾಹದಂತೆ ನದಿಯಲ್ಲಿ ಇರು, ನದಿ ಪ್ರವಾಹದಂತೆ ನಮ್ಮ ಮನಸ್ಸು ಯಾವತ್ತೂ ಓಡ್ತಾ ಇರುತ್ತೆ. ಎಲ್ಲಿ ಓಡ್ತಾ ಇರುತ್ತೆ ಇವಾಗ ಮನಸ್ಸು, ಆ ಒಂದು ಲೌಕಿಕ ಭಗವಂತನನ್ನ ಮರೆತು ಇತರ ವಿಷಯದಲ್ಲಿ ಓಡ್ತಾ ಇರುತ್ತೆ. ಅದ ಮನಸ್ಸು ಅನೇಕ ಕಡೆ, ಮನಸ್ಸು ಅನೇಕ ಕಡೆ ನಮ್ಗೆ ಓಡ್ತಾನೆ ಇರುತ್ತೆ. ಕೆಲವೊಮ್ಮೆ ದೇವರನ್ನ ಬರ್ಬೋದು, ಅನೇಕ ಕಡೆ ನಮ್ಗೆ ಪ್ರವಾಹದಂತೆ ಓಡ್ತಾ ಇರ್ತ. ಈ ಪ್ರವಾಹ ಯಾವಾಗ ನಿಲ್ಲತ್ತ, ಕರ್ಮಗಳು ಮಾಡ್ತಾ ಇರ್ತೀವಿ, ಪ್ರವಾಹ ಎಲ್ಲಿ ನಿಲ್ಲತ್ತ, ಸಮುದ್ರ ಸೇರಿದಾಗ ನಿಲ್ಲತ್ತೆ. ಆ ಸಮುದ್ರ ಸೇರಿದಾಗ ನಿಲ್ಲತ್ತೆ ಅಂದ್ರೆ, ಇಲ್ಲಿ ಸಮುದ್ರ ಅಂಬೋದು, ಸಮುದ್ರ ಅಂಬೋದು ಏನು, ಸಮುದ್ರ ಅಂಬೋದು ಈ ಒಂದು ಭಗವಂತ ಅಂದ್ರೆ ಮನ ಪ್ರವಾಹ, ಮನಸ್ಸು, ಮನಸ್ಸಿನ ಪ್ರವಾಹ ಭಗವಂತ ಅಂಬೋ ಸಮುದ್ರದಲ್ಲಿ ಪ್ರವೇಶ ಮಾಡುತ್ತೆ. ಮನಸ್ಸಿನ ಪ್ರವಾಹ, ಮನಸ್ಸಿನಿಂದ ಮಾಡುವಂತ ಕರ್ಮ, ಕರ್ಮಕ್ಕೆ ಆವಾಗ ಕೊಳ ಬರುತ್ತೆ ಮನಸ್ಸಿನ ಪ್ರವಾಹ, ಅದೇ ನದ ನದಿಗಳು. ಮನಸ್ಸಿನ ಪ್ರವಾಹ ಓಡ್ತಾ ಇರುವಂತ ಮನಸ್ಸು ಯಾವಾಗ ಭಗವಂತ, ಇಲ್ಲಿ ಎಕ್ಸಾಂಪಲ್ ಇಸ್ ಭಗವಂತಗೆ, ಸಮುದ್ರಕ್ಕೆ ಭಗವಂತ ಅಂತ ಕೊಟ್ಟಿದ್ದಾರೆ. ಈ ಭಗವಂತನಲ್ಲಿ ಪ್ರವೇಶ ಮಾಡುತ್ತೆ. ಈ ಮನಸ್ಸು ಇವಾಗ ಎಲ್ಲೆಲ್ಲೋ ಸಂಚಾರ ಮಾಡುತ್ತಾ ಯಾವಾಗ ಭಗವಂತನಲ್ಲಿ, ಭಗವಂತ ಅಂಬೋ ಸಮುದ್ರದಲ್ಲಿ ಪ್ರವೇಶ ಆಗತ್ತೆ ಅಂದ್ರೆ ಭಗವಂತನಲ್ಲಿ ಪ್ರವೇಶ ಆಗೋದು ಅಂದ್ರೆ ಏನು ತಿರ್ಗಾ ಬರುತ್ತೆ ಅಲ್ಲಿ ನಿತ್ಯ ತೃಪ್ತ ನಿರಾಶ್ರಯ. ಹಾಗೇನೆ ಭಗವಂತ, ಭಗವಂತನ ಭಗವಂತ ಅಂಬೋ ಸಮುದ್ರ, ಸಮುದ್ರ ಯಾವಾಗಲೂ ಉಕ್ಕುತ್ತಾನೆ ಇರುತ್ತೆ. ಉದ್ರಕ್ತ ಗುಣ ಅಲ್ಲಿ ಸಮುದ್ರ ಅಂತ ಹೋಲಿಸೋ ಅದು, ಆ ಸಮುದ್ರ ಭಗವಂತನ ಗುಣಗಳು ಯಾವಾಗಲೂ ಉಕ್ಕಿ ಅಂದ್ರೆ ಉಕ್ಕೋದು ನಾಟ್ ಬಿಕಾಸ್ ಒಳಗಿಂದ, ಒಳಗಿಂದ ಭಗವಂತನದು ಭಗವಂತನ ಗುಣಗಳು ಸಮುದ್ರದ ತರಂಗಗಳು ತರ ಉಕ್ಕುತ್ತಾ ಇರತ್ತ ಅಂತ ಹೇಳ್ತಾರೆ. ಸೊ ಈ ಈ ವಿಷಯದಲ್ಲಿ ಯಾವಾಗ ನಮ್ಮ ಮನಸ್ಸು ಭಗವಂತ ಅಂಬೋ ಸಮುದ್ರದಲ್ಲಿ ಅಂದ್ರೆ ಭಗವಂತನಲ್ಲಿ ಪ್ರವೇಶ ಮಾಡೋದು ಮಾತ್ರ ಮುಖ್ಯ ಇಲ್ಲ, ಭಗವಂತನ ಚಿಂತನೆ ಬರೋದು ಮುಖ್ಯ ಇಲ್ಲ, ಅಲ್ಲಿ ಸಮುದ್ರ ಹೇಳ್ತಾರೆ ಅಂದ್ರೆ ದೇವರ ದ ಕಾನ್ಸೆಪ್ಟ್, ದೇವರಲ್ಲಿ ಆ ಮಹತ್ವ ಉನ್ನತ್ವ ಆ ಉತ್ಕೃಷ್ಟತೆ ಆ ತರ ಸಮುದ್ರ ಜಾಗ ಉದೃಕ್ತ ಗುಣದಿಂದ ಇರುವುದಕ್ಕೆ ಸಮುದ್ರ ಅಂತ ಹೇಳ್ತಾರೆ. ಯಾವತ್ತೂ ಉಕ್ಕುತ್ತಾನೆ ಇರುವಂತ ಗುಣದಿಂದ ಇರುವುದು ಸಮುದ್ರ ಅಂತ ಹೇಳ್ತಾರೆ. ಹಾಗೆ ಭಗವಂತನ ಶ್ರೇಷ್ಠತ್ವವನ್ನ ತಿಳ್ಕೊಂಡು ಅವನಲ್ಲಿ ಪ್ರವೇಶ ಮಾಡಿದಾಗೆ ಆವಾಗ ಏನಾಗತ್ತ, ಇದು ಈ ನದಿ ನದಗಳ ಪ್ರವಾಹ ನಿಂತು ಬಿಡತ್ತ, ನೋಡೋರಿಗೆ ನಿಂತು ಬಿಡತ್ತ. ಅವಾಗ ಒಂದು ಎಕ್ಸಾಂಪಲ್ ತಂದ್ರು, ಸಮುದ್ರದಲ್ಲಿನೂ ಅದು ಅಲೆಗಳೆಲ್ಲ ಉಕ್ಕುತ್ತಾ ಉಕ್ಕುತ್ತಾನೆ ಇರತ್ತಲ್ಲ ಅಂತ ಹೇಳುವಾಗ ಆ ಎಕ್ಸಾಂಪಲ್ ಕೊಡ್ತಾರ. ಆ ಎಕ್ಸಾಂಪಲ್ ಯಾವ್ದಕ್ಕೆ ಅಂದ್ರೆ, ಈ ಸಮುದ್ರದಲ್ಲಿ ಇರುವಂತ ನೀರುಗಳು, ಈ ಸಮುದ್ರದಲ್ಲಿ ಇರುವಂತ ನೀರುಗಳು ಅಲ್ಲಿ ನದಿಗಳು ಹೋಗಿದೆ ಅಂದ್ರೆ ನದ ನದಿಗಳು ಹೋಗಿದೆ ಅಂದ್ರೆ ನಾವು ಮಾಡುವಂತ ಈ ಕರ್ಮಗಳು ಅಲ್ಲಿನೂ ಮಾಡ್ತಾನೆ ಇರ್ತೀವಿ. ಸೊ ಆ ಕರ್ಮಗಳು ನಮ್ಮ ಮನಸ್ಸು ಎಲ್ಲವೂ ತಕ್ಕೊಳ್ಳಿ. ಅದು ಯಾವ ಹಾಗೆ ಉಕ್ಕುತ್ತೆ ಅಂದ್ರೆ ಅಲ್ಲಿ ನೋಡೋವಾಗ ಈ ಸರಸ್ವತಿ ರಿವರ್, ಗೋದಾವರಿ ರಿವರ್, ಈ ಈ ನೀರು, ಈ ಒಂದು ಅಲೆ ಬಂತಲ್ಲ ಅದು ಸರಸ್ವತಿ ಅಂತ ಹೇಳಲ್ಲ ನಾವು, ಅದು ದೇವರಲ್ಲೇ ಅದು ಸೇರಿಬಿಡ್ತು. ಹೊರಗಿಂದ ಕಾಣಿಸೋದಿಲ್ಲ, ಬಟ್ ದಿ ಆಲ್ ರೀಟೈನ್ ಆ ಒಂದು ನೀರಲ್ಲಿ, ಪ್ರತಿ ಪ್ರತಿ ನೀರಲ್ಲಿ ಎಲ್ಲ ನದಿಗಳು, ಅನೇಕ ನದಿಗಳು ಇರುತ್ತೆ. ಅನೇಕ ನದಿಗಳಿದ್ರೂ ಒಂದೊಂದು ನದಿಯ ಜಲ ಇರುತ್ತೆ. ಹಾಗೇನೆ ನಾವು ನಮ್ಮ ಮನಸ್ಸು ದೇವರಲ್ಲಿ ಪ್ರವೇಶ ಮಾಡುತ್ತೆ ಅಂದ್ಕೊಳ್ಳಿ. ಜಪ ಮಾಡುವಾಗ ದೇವರಲ್ಲಿ ನಮ್ಮ ಮನಸ್ಸು ಪ್ರವೇಶ ಮಾಡುವಾಗ ನನಗೆ ಬರುವಂತ ಆನಂದ, ನನಗೆ ಬರುವಂತ ದೇವರ ಕಾನ್ಸೆಪ್ಟ್ ಎಲ್ಲ ಸರ್ವೋತ್ತಮ ಅಂತ ಹೇಳ್ತೀವಿ. ಸರ್ವೋತ್ತಮ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಬರುವಂತ ಸರ್ವೋತ್ತಮ, ನೀವು ನಿಮ್ಮ ಜ್ಞಾನ, ನಿಮ್ಮ ಕ್ವಾಲಿಟಿ, ಕ್ವಾಂಟಿಟಿ ರೈಟ್ ನಾವು. ಆಮೇಲೆ ಅದು ಗ್ರೋತ್ ಬರುವಂತದ್ದು, ನನಗೆ ಬರುವಂತದ್ದು, ದೇವತೆಗಳಿಗೆ ಬರುವಂತದ್ದು, ಒಂದೊಂದು ಒಂದೊಂದು ರೀತಿಯಾಗಿ ಉಕ್ಕತ್ತ. ಉಕ್ಕುವಾಗ ದೇವರು ಜೊತೆ ಜೊತೆಯಲ್ಲಿ ಸಮುದ್ರದ ಜಲ ಆ ದೇವ ಸಮುದ್ರ ಸಮುದ್ರದಲ್ಲಿ ಇರೋದು ಜೊತೆ ಜೊತೆಯಲ್ಲಿ ಸೇರ್ಕೊಂಡಿದ್ದ. ಸೊ ಸೇರ್ಕೊಂಡಿದೆ. ಸೊ ಹಾಗೆ ಇರಬೇಕು ಅಂತ ಸಮುದ್ರ. ಸೊ ಇದು ಹೇಗೆ ಆಗತ್ತೆ ಅಂತ ಹೇಳುವಾಗ ಅಲ್ಲಿ ಹೇಳ್ತಾರೆ ವಿಧಿ ನಿಷೇಧ. ಇವಾಗ ನಾವು ಈ ಪದ್ಯಕ್ಕೆ ಬರೋಣ. ಈ ಪದ್ಯಕ್ಕೆ ಬಂದಾಗ ವಿಧಿ ನಿಷೇಧಗಳು ಅಂತ ಬಂದಿದಲ್ಲ, ಇದು ಏನು ಅಂದ್ರೆ ಜ್ಞಾನಿಗಳಿಗೆ ಹೇಳ್ತಾರೆ, ಕುದುರು ಅಂತ ಹೇಳ್ತಾರೆ. ಜ್ಞಾನಿಗಳು ಏನು ಮಾಡುತ್ತಾರೆ, ಜ್ಞಾನಿಗಳು ಏನು ಮಾಡಿದ್ದಾರೆ ಅವರು ಮಾಡೋದು ನಮ್ಗೆ ಎಕ್ಸಾಂಪಲ್ ಆಗುತ್ತೆ. ಜ್ಞಾನಿಗಳು ಇದನ್ನ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ನಿಷೇಧ, ನಿಷೇಧ ಅಂದ್ರೆ ಜ್ಞಾನಿಗಳು ನಿಷೇಧವನ್ನ ಮಾಡ್ತಾರೆ ಅಂದ್ರೆ ಇಲ್ಲಿ ವಿಧಿ ನಿಷೇಧ ಅಂಬೋದಕ್ಕೆ ಮೀನಿಂಗ್ ಬೇರೆಯಾಗ ಕೊಡ್ತಾರೆ. ನಿಷೇಧ ಸರ್ವತ ಮೀನಿಂಗ್ ಬೇರೆ ಇಲ್ಲ, ಏನು ರೈಟ್ ಮೀನಿಂಗ್ ಇದೇ ಆಗತ್ತೆ. ನಿಷೇಧ ಏನು, ನಿಷಿದ್ಧ ಏನು, ನಿಷಿದ್ಧ ಅಂದ್ರೆ ಏನು, ನಿಷಿದ್ಧ ಅಂಬೋದು ಈ ಕಾಮ್ಯ ಕರ್ಮಗಳೇ ನಿಷಿದ್ಧ, ಕಾಮ್ಯ ಕರ್ಮಗಳೇ ನಿಷಿದ್ಧ ಆಗುತ್ತೆ, ಕಾಮ್ಯ ಕರ್ಮಗಳೇ ನಿಷಿದ್ಧ. ಸೊ ನಮಗೆ ಜ್ಞಾನ ಬರಬೇಕೆ, ಜ್ಞಾನ ಪೂರ್ವದಲ್ಲಿ ನಾವು ಮಾಡುವಂತ ಈ ಕಾಮ್ಯ ಕರ್ಮಗಳು ನಿಷಿದ್ಧ. ಇದ್ರೂ ಹೇಗೆ ಮಾಡ್ತೀವಿ, ಮಕ್ಕಳು ಇಲ್ಲ, ಕೆಲಸ ಸಿಕ್ಕಿಲ್ಲ, ಕೆಲಸ ಬೇಕು, ಮದುವೆ ಆಗಬೇಕು, ಸ್ವಯಂವರ ಪಾರ್ವತಿ ಮಾಡಬೇಕು, ಈ ತರ ಒಂದು ಕಾಮನೆಗಳನ್ನ ಇಟ್ಟುಕೊಂಡು ನಾವು ಮಾಡ್ತೀವಿ. ಹೇಗೆ ಮಾಡ್ತೀವಿ ನಾವು, ಇದು ನಿಷಿದ್ಧಗಳೇ. ಯಾವ ರೀತಿ ಅಂತ ನಿಷಿದ್ಧ, ಕಾಮ್ಯ ಫಲವನ್ನ ಬಯಸಿ ಮಾಡುವುದು ನಿಷಿದ್ಧವೇ. ಮಾಡುವಾಗ ಹೇಗೆ ಮಾಡ್ತೀವಿ ನಾವು, ಆ ಒಂದು ವಿಧಿವತ್ ವಿಧಿ ಪೂರ್ವಕವಾಗೆ ಆ ಯೋಗ್ಯ ಕರ್ಮ ಮಾಡ್ತಿ, ವೇದಗಳಲ್ಲಿ ಹೇಳಿದ್ದಾರೆ, ಇದನ್ನು ಹೇಳಿದ್ದಾರೆ, ಇದನ್ನ ಮಾಡಿ, ಇಷ್ಟು ನಮಸ್ಕಾರ ಮಾಡಿ, ಇಷ್ಟು ಮಾಡಿ ಅಂತ ವಿಧಿಗಳು, ಹೀಗೆ ಮಾಡಿ, ಮಡಿ ಮಡಿಯಾಗಿ ಮಾಡಿ, ನೀವು ಊರ್ಜ ಕುಂಟ್ರೆ ಎಲ್ಲ ಧಾರಣೆ ಮಾಡಿಕೊಂಡು ಹೀಗೆ ಮಾಡಿಕೊಂಡು ಇಷ್ಟು ನಮಸ್ಕಾರ ಹೀಗೆ ಮಾಡಿ ಅಂತ ಅದು ವಿಧಿ ಕೇಳಿರುವಂತದ್ದು ಫಾಲೋ ಮಾಡ್ತು. ನಿಷೇಧವಾದದ್ದು ಅಲ್ಲಿ ಕಾಮ್ಯ ಕರ್ಮ, ಕಾಮ್ಯ ಕರ್ಮ ನಿಷೇಧ ಕರ್ಮಗಳನ್ನ ವಿಧಿ ಪೂರ್ವಕವಾಗಿ ಮಾಡ್ತಿ. ಜ್ಞಾನ ಬರ್ಲಕ್ಕೆ ಮುಂಚೆ ಇದನ್ನ ಮಾಡ್ತೀವಿ. ಸೊ ಅದಕ್ಕೆ ನದ ನದಿಗಳು ಅಂದ್ರ ಈ ಕರ್ಮಗಳು ಅಂತೇಳಿ, ಅಲ್ಲಿ ಮನಸ್ಸು ಅಂತೇಳಿ, ಹೊರಗೆ ಹೇಳೋದಿಲ್ಲ, ಒಳಗೆ ನಾವು ಮಾಡೋದು. ಸೊ ಹೀಗೆ ಮಾಡುವಾಗ ನಿಷೇಧ ಕರ್ಮಗಳನ್ನ ವಿಧಿ ಪೂರ್ವಕವಾಗಿ ಮಾಡ್ತೀವಿ ನಾವು. ಇದೊಂದು ಗೋ ವೇದಗಳಲ್ಲಿ ಇರುವಂತಹ ಸ್ಮೃತಿ ಗ್ರಂಥಗಳಲ್ಲಿ ಇರುವಂತಹ ಆ ಕರ್ಮಗಳನ್ನ ಆಚರಿಸುವಾಗ ಮನಸ್ಸಲ್ಲಿ ದೇವರನ್ನ ಬಿಟ್ಟು ದೇವರನ್ನ ಮರೆತು ನಾವು ಮಾಡ್ತೀವಿ. ನಿಷೇಧ ಏನು ಅಂದ್ರೆ ಇನ್ನೊಂದು ಕಾಮ್ಯ ಕರ್ಮ ಅಂತ ಒಂದು, ಇನ್ನೊಂದು ಪುರಂದರದಾಸರು ಹೇಳುವ ಹಾಡಲ್ಲಿ ವಿಧಿ ನಿಷೇಧ ಏನು ಅಂದ್ರೆ, ವಿಧಿ ಅಂದ್ರೆ ದೇವರ ಸ್ಮರಣೆನೆ ವಿಧಿ ಅಂತಾರೆ, ನಿಷೇಧ ಏನು ಅಂದ್ರೆ ವಿಸ್ಮರಣೆನೆ ನಿಷೇಧ ಅಂತ ಹೇಳ್ತಾರೆ, ಮೇನ್ ಆಗಿ ಇದನ್ನ ಹೇಳ್ತಾರೆ. ಸೊ ಆದ ಕಾರಣದಿಂದ ಈ ಒಂದು ಕಾಮ್ಯ ಕರ್ಮವನ್ನ ಮಾಡ್ತಾನೋ ಅಥವಾ ನಾವು ಮಾಡುವಂತ ಕರ್ಮಗಳಲ್ಲಿ, ಅದೇ ಹೇಳ್ತಾರ ಚತುರವಿಧ ಪುರುಷಾರ್ಥಗಳ ಬೇಡುವರು ಅಂತ ಅದು ಹೇಳ್ತಾರಲ್ಲ, ಅದರ ಧರ್ಮವನ್ನೇ ಮಾಡೋದು, ನಾವು ಮಾಡುವಂತದ್ದು ಧರ್ಮವೇ, ಬಟ್ ದೇವರನ್ನ ಮರೆತು ಬಿಡೋದು, ದೇವರನ್ನ ಮರೆತು ಬಿಡೋದಾಗಲಿ, ಕಾಮ್ಯ ಕರ್ಮದಲ್ಲಿ ಫಲ ಇದ್ದಂತರ ದೇವರ ಮರೆತಂತೆ ಆಗತ್ತೆ. ಸೊ ಹೀಗೆ ನಾವು ಕರ್ಮಗಳನ್ನ ಮಾಡುವಾಗ ವಿಧಿವತ್ತಾಗಿ ವಿಧಿ ನಿಷೇಧ ಮಾಡ್ತಾ ಹೋಗ್ತೇವೆ. ಆಮೇಲೆ ನಮಗೆ ನಾವು ಮಾಡಿದ ಚೂರು ಚಾರು ಪುಣ್ಯದಿಂದ ಏನಾಗತ್ತೆ ಅಂದ್ರೆ, ನಮಗೆ ಎಲ್ಲಾ ನದಿಗಳು ಸಮುದ್ರವನ್ನ ಮುಟ್ಟೋದಿಲ್ಲ, ಕೆಲವು ಡೈರೆಕ್ಟ್ ಆಗಿ ಮುಟ್ಟತ್ತೆ, ಕೆಲವು ಅದರ್ ದೊಡ್ಡ ನದಿಗಳನ್ನ ಸೇರಿ ಮುಟ್ಟತ್ತೆ, ಕೆಲವರು ಹೋಗೋದೇ ಇಲ್ಲ, ಅಲ್ಲಲ್ಲೇ ಅದು ನಿಂತು ಬಿಡತ್ತೆ. ನಮಗೆ ನಾವು ಈ ತರ ಜ್ಞಾನ ಪೂರ್ವದಲ್ಲಿ ಜ್ಞಾನಿಗಳು ತಗೊಳ್ಳಿ, ನಮ್ಗೇನು ತಗೋಬಹುದು, ನಾವು ನಮ್ಗೇನು ಒಂದಾನೊಂದು ಕಾಲದಲ್ಲಿ ಜ್ಞಾನ ಬರಲೇಬೇಕು. ಸೊ ಆ ಪೂರ್ವಾವಸ್ಥೆಯಲ್ಲಿ ಹೀಗೆ ಮಾಡ್ತಾ ಇರುವಾಗ ನಾವು ಮಾಡಿದ ಒಳ್ಳೆಯ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಒಂದು ಗುರುಗಳು ಸಿಕ್ತಾರಂತ. ಸೊ ಈ ಗುರುದ್ವಾರ ಹೇಳ್ತಾರೆ, ಈ ಗುರುದ್ವಾರ ಅಂದ್ರೆ ಗುರುವಿನ ಉಪದೇಶ ದ್ವಾರ. ಈ ಗುರು ಉಪದೇಶದಿಂದ ಗುರುಗಳು ಏನು ಉಪದೇಶ ಮಾಡ್ತಾರೆ ಅಂದ್ರೆ, ಇಲ್ಲಿ ನಾವು ಗೀತೆಯಲ್ಲಿ ಅದನ್ನೇ ಹೇಳ್ತೀವಿ. ನಮ್ಮ ರಾಯರು ತೋರಿಸಿಕೊಟ್ಟಿದ್ದಾರೆ, ಆಚಾರ್ಯ ಮಧುರು ತೋರಿಸಿಕೊಟ್ಟಿದ್ದಾರೆ, ರಾಯರು ತೋರಿಸಿಕೊಟ್ಟಿದ್ದಾರೆ, ಜಗನ್ನಾಥ ತೋರಿಸಿಕೊಟ್ಟಿದ್ದಾರೆ. ಈ ಉಪಾಸನೆ ಗುರುಗಳು ಏನು ಉಪದೇಶ ಮಾಡ್ತಾರೆ ಅಂದ್ರೆ, ಉಪಾಸನೆ ಹೀಗೆ ಚಿಂತನೆ ಮಾಡಿ ಈ ಕರ್ಮ ಮಾಡೋ, ಅದಕ್ಕೆ ನಾವು ಗುರು ಉಪದೇಶ ಅಂತ ಹೋಗಿ ತಗೊಳ್ತೀವಿ. ವಿ ಡೋಂಟ್ ರೀಡ್ ಇಟ್ ಫ್ರಮ್ ಅ ಬುಕ್. ಒಂದು ಗುರು ಉಪದೇಶ ಅಂತ ತಗೊಳ್ಳುವಾಗ ಹೀಗೆ ಮಾಡಿ, ಅವರು ಗುರು ಉಪದೇಶ ಮಾಡೋರಿಗೆ ಅವರು ಗೊತ್ತಿರಬೇಕು ಹೇಗೆ ಉಪದೇಶ ಕೊಡಬೇಕು, ಏನು ಚಿಂತನೆಯಿಂದ ಕೊಡಬೇಕು. ಉಪದೇಶ ಕೊಟ್ಟು ಈ ತರ ನೀವು ನಿತ್ಯ ತೃಪ್ತ ನಿರಾಶ್ರಯ ಅಂತ ಅಲ್ಲಿ ಎಲ್ಲರೂ ಗೀತೆಯನ್ನು ಓದ್ತಾರೆ, ಬಟ್ ಅಲ್ಲಿ ಕೊಡುವಾಗ ಆಚಾರ್ಯರು ಕೊಟ್ಟಿದ್ದಾರೆ, ಆಚಾರ್ಯ ಕೊಟ್ಟರೆ ನಿತ್ಯ ತೃಪ್ತ ನಿರಾಶ್ರಯ ಅಂತ ಆ ವರ್ಡ್ ಯಥಾವತ್ತಾಗಿ ಅರ್ಥ ಆಗುತ್ತೆ. ಆಮೇಲೆ ರಾಯರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತಾರೆ, ಆಮೇಲೆ ಅದು ಎಕ್ಸ್ಪ್ಲೈನ್ ಮಾಡಿದ್ದಾರೆ ಬಿಂಬ ಪ್ರತಿಬಿಂಬ ಅಂತ ಅಲ್ಲಿನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಆಮೇಲೆ ದಾಸರಿಗೆ ಬರುವಾಗ ಅವರು ಹೇಳ್ತಾರ ಹರಿನಾಮ ಹರಿ ಅಂತ ಚಿಂತನೆ ಮಾಡು ನೀನು, ಎಲ್ಲವೂ ಬಂದು ಬಿಡುತ್ತೆ ಅಂತ. ಸೊ ಇನ್ನೂ ಸ್ಪಷ್ಟೀಕರಣ ನಮ್ಗೆ ತಕ್ಕಂತೆ ಅವ್ರು ಕೊಡ್ತಾರೆ. ಸೊ ಈ ತರ ಗುರು ಉಪದೇಶ ಮೂಲಕವಾಗ ಗುರು ಉಪದೇಶ ಉಪಾಸನೆ ನಮಗೆ ಸಿಕ್ಕಬೇಕು. ಅದು ಸಿಕ್ಕಿದಾಗ ವಿ ಸ್ಟಾರ್ಟ್ ಥಿಂಕಿಂಗ್. ಹೇಗೆ ಯೋಚನೆ ಇವಾಗ ಮಾಡ್ತೀವಿ ಅಂದ್ರೆ, ನಮ್ಮ ಮನಸ್ಸು ದೇವರ ಕಡೆ ಹೋಗುತ್ತೆ. ಈ ನದ ನದಿಗಳು, ಈ ಕರ್ಮಗಳು, ಮನಸ್ಸು, ಮೇನ್ ಆದ ಮನಸ್ಸು ನಮ್ಗೆ ಇವಾಗ ಮೆಲ್ಲ ಮೆಲ್ಲ ಸ್ಲೋಲಿ ದೇವರು ಬಿಂಬ ಹೀಗೆ ಹೋಗತ್ತೆ. ಅದು ಫಸ್ಟ್ ಸ್ಟೇಜ್. ಆಮೇಲೆ ನೆಕ್ಸ್ಟ್ ಸ್ಟೇಜ್ ಏನಾಗತ್ತಂದ್ರೆ, ಈ ಬಿಂಬನನ್ನ ಎಲ್ಲಾ ಕ್ರಿಯೆಯಲ್ಲೂ ದೇವರನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ನಾನು ಅನುವಾಸಿಸಿ ಇದೀನಿ ಅಂದ್ರೆ ಎಲ್ಲ ದೇವರು ದೇವತೆಗಳನ್ನೇ ಇಟ್ಟುಕೊಂಡು ಮಾಡ್ತಾ ಇದ್ದಾನೆ ಅಂದ್ರೆ, ಯು ಸ್ಟಾರ್ಟ್ ಟು ಸೀ, ಅದೇ ಹೇಳ್ತಾರೆ ದೇವರ ಇನ್ವಿಸಿಬಲ್ ಹ್ಯಾಂಡ್ ಆಫ್ ಗಾಡ್. ಎಲ್ಲಾ ವಿಷಯದಲ್ಲಿನು ನಾವು ನೋಡಬೇಕು. ಕರ್ಮಣಿ ಅಕರ್ಮಣ್ಯ ಪಶ್ಯೆ ಅಂತ ಅಲ್ಲಿ ಬಂದದ್ದು. ಅದಕ್ಕೆ ಕರ್ಮ ಮಾಡುವಾಗ ಆ ಬಿಂಬನನ್ನ ನೋಡಬೇಕು, ಬಿಂಬಕ್ರಿಯ. ಆಮೇಲೆ ಬಿಂಬಕ್ರಿಯ ದೇವರನ್ನೇ ನೋಡೋದು ಮಾತ್ರ ಅಲ್ಲ, ಬಿಂಬಕ್ರಿಯಾ ದ್ವಾರ ಪ್ರತಿಬಿಂಬಕ್ರಿಯೆ ನೋಡಿ, ಬಿಂಬನೆ ಮಾಡ್ತಾನೆ. ಬಿಂಬಕ್ರಿಯೆಯಿಂದ ಆ ಪ್ರತಿಬಿಂಬನಲ್ಲಿ ನಮ್ ಕೈ ಎತ್ತಿದ್ದೀವಿ, ನಾವು ಊಟ ಮಾಡ್ತಾ ಇದ್ದೀವಿ, ನಮ್ದೇ ಕಾಣ್ತಾ ಇದೆಲ್ಲ ಇವಾಗ ಅಂದ್ರೆ, ಅದೂ ನೋಡ್ತಾಳೆ. ಸಿ ದಟ್ ವಾಟ್ ಯು ಸಿ ಆಲ್ ಅರೌಂಡ್ ಯು ಅಂಡ್ ಅದರ್, ಅದನ್ನ ನೋಡ್ತಾರೆ. ಸಮುದ್ರದಲ್ಲಿ ಪ್ರವೇಶ, ಮನಸ್ಸು ದೇವರಲ್ಲಿ ಪ್ರವೇಶ ಮಾಡಿತು ಅಂದ್ರೆ ದೇವರೇ 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 ಇಲ್ಲ, ಅದು ಫಸ್ಟ್ ಸ್ಟೇಜ್. ಆಮೇಲೆ ಬಿಂಬ ಬಿಂಬ ಬಿಂಬ, ಅದು ಸೆಕೆಂಡ್ ಸ್ಟೇಜ್. ಆಮೇಲೆ ಯು ಸಿ ದಟ್ ಕರ್ಮ, ನಲ್ಲಿ ಸ್ವತಂತ್ರ ಇಲ್ಲ, ಏನು ಮಾಡಲಿಕ್ಕೇನು ಸ್ವತಂತ್ರ ಇಲ್ಲ, ದೇವರು ಮಾಡಿಸ್ಬೇಕು. ಬಿಂಬನಾಗಿ ಲಕ್ಷ್ಮಿಗೇನು ಸ್ವತಂತ್ರ ಇಲ್ಲ, ಲಕ್ಷ್ಮಿನೂ ಒಂದು ಗೊಂಬೆ ಅವನಿಗೆ. ಲಕ್ಷ್ಮಿಯಲ್ಲೇ ಇದ್ದು ಅವನೇ ಅವಳು ಕೈಯನ್ನ ಹಿಡಿದ, ಅವಳ ಕೈ ಅಂದ್ರೆ ಪ್ರಾಕೃತವೇ ಅವಳು, ಅವಳು ಶಕ್ತಿಯಲ್ಲಿ ತನ್ನ ಅವಳಿಗೆ ಇರುವಂತಹ ಶಕ್ತಿಯನ್ನ ಈ ಮೇಕ್ಸ್ ಇಟ್ ಹ್ಯಾಪನ್ ಸೃಷ್ಟಿಕಾಲದಲ್ಲಿ. ಸೊ ದೇವರು ಮಾಡಿದಂತ ಪ್ರತಿಬಿಂಬ ಕ್ರಿಯಾ, ಅದನ್ನ ನೋಡೋದು. ಅದನ್ನ ಅಲ್ಲಿ ನೋಡೋವಾಗ ಏನ್ ಮಾಡ್ತಾರೆ, ಇವಾಗ ತನ್ನ ಒಳಗೆ ನೋಡಿದ್ದನ್ನ ತನ್ನ ಎದುರಲ್ಲಿ ಸುತ್ತು ಇರೋದಲ್ಲಿ ನೋಡ್ತಾರೆ. ಆಮೇಲೆ ಸರ್ವತ್ರ ಚಿಂತನೆ ಬರೋದು. ಸರ್ವತ್ರ ಅಂದ್ರೆ ಇಲ್ಲಿ, ಸರ್ವತ್ರ ಅಂದ್ರೆ ಎಲ್ಲಿ ಬರುತ್ತೆ, ಸರ್ವತ್ರ ಅಂದ್ರೆ ನಾಡೊಂದು ಈ ಎಂಟೈರ್ ಜಗತ್ತಿನಲ್ಲಿ ಅಂತ. ಅದು ದೇಶತಃ ಆಯ್ತು, ಕಾಲತಃವು ನೋಡ್ತಾರೆ. ಅಂದ್ರೆ ಇವಾಗ ಮಾತ್ರ ಇಲ್ಲ, ನನ್ನದೇ ಫಸ್ಟ್. ಅಗೇನ್ ಯು ಟೇಕ್ ಯುವರ್ ಓನ್ ಸೆಲ್ಫ್, ನಾನು ಇಷ್ಟಿಷ್ಟಿಷ್ಟಿಷ್ಟು ಜನ್ಮ ಆಯ್ತಲ್ಲ, ಇಷ್ಟು ಜನ್ಮದಲ್ಲಿನು ಎಷ್ಟೆಷ್ಟೆಷ್ಟು ಕರ್ಮ ಮಾಡಿದ ಕಾರಣದಿಂದಲೇ ಈ ದೇಹ ಈ ಜನ್ಮ ಎಲ್ಲ ಬಂದಿದೆ. ಆ ಕರ್ಮಗಳು ಅದನ್ನು ಏನು ಬಿಂಬಕ್ರಿಯಾ ದ್ವಾರ ಪ್ರತಿಬಿಂಬ. ಸೊ ಅದಕ್ಕೆ ಇಲ್ಲಿ ಹೇಳುವಾಗ ಯಥಚಿತ್ತ ಆತ್ಮ ಆಗು ಅಂತ ಹೇಳುವಾಗ, ನಮ್ಮ ಮನಸ್ಸಲ್ಲಿ ನಮ್ಮ ನಮ್ಮ ಚಿತ್ತ ಅಂದ್ರೆ ದ ಪಾಸ್ಟ್ ಎಕ್ಸ್ಪೀರಿಯನ್ಸ್, ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ಆಸ್ ಅ ನಮ್ಮಲ್ಲಿ ಅದು ಇಟ್ ಇಸ್ ಜಸ್ಟ್ ಅದು ಇಟ್ ಇಸ್ ಎಚ್ಡ್ ಇನ್ ಅವರ್ ಚಿತ್ತದಲ್ಲೇ ಹೆಚ್ಚಾಗಿ ಕೂತಿದೆ. ಅದು ನಾನೇ ಮಾಡ್ತೀನಿ ನಾನೇ ಮಾಡ್ತೀನಿ ಚಂದಾಗಿ ಅದು ಕೂತಿದಲ್ಲ. ಸೊ ಇಲ್ಲಿ ನಾನೇ ಹಿಂದಿನ ಜನ್ಮದಲ್ಲಿ ನಾನು ಮಾಡಿದ್ದಕ್ಕೆ ತಕ್ಕಂತೆ ಇವಾಗ ನನ್ಗೆ ಫಲ ಬಂದಿದೆ. ಸೊ ಅಲ್ಲಿ ಸರ್ವತ್ರ ಬರಲಿ, ಸರ್ವತ್ರ ಏನ್ ಬಂತು ಇವಾಗ, ಓ ಇಷ್ಟು ಪ್ರಜ್ಞೆ ನಾನು ಜಸ್ಟ್ ಯು ಆರ್ ಎಂಟ್ರಿಂಗ್ ದ ಓಷನ್, ಭಗವಂತ ಸಮುದ್ರದಲ್ಲಿ ಇವಾಗ ಪ್ರವೇಶ. ಅಲ್ಲಿ ಇವನನ್ನೇ ಎಲ್ಲ ನೋಡ್ತೀವಿ, ನೀವು ಎಷ್ಟು ಪ್ರಜ್ಞಾಗಿ ಸಿಬಿಟ್ಟಿವಿ. ಆ ಕಾಲದಲ್ಲಿ ಇವನೇ ನನ್ನ ಒಳಗೆ ಜಸ್ಟ್ ಒಂದು ಅಂಗುಷ್ಟ ಮಾತ್ರ ನಮ್ಮ ಇದಲ್ಲಿ ಇರುವಂತ ಅಷ್ಟೇ ಇದಲ್ಲಿ ಗಾತ್ರದಲ್ಲಿ ನನಗೆ ಇದ್ದಾನಲ್ಲ, ನನ್ನ ಮಂದಿರದಲ್ಲಿ ಇದ್ದಾನಲ್ಲ ಇವನೇ, ಅದೂ ಮಾಡಿಸಿದ್ದ ನನ್ಗೆ ಅವನ ಮೂಲಕವಾಗ. ಆವಾಗ ನಾನು ಆ ಕೆಟ್ಟ 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 ಕೆಲಸಗಳನ್ನೆಲ್ಲ ಮಾಡಿದೆ, ಅದಕ್ಕಾಗವಾಗ ಅವನು ಇದೆಲ್ಲ ಕೊಟ್ಟಿದ್ದಾನೆ. ಸೊ ಅದು ಸರ್ವತ್ರ ಬರಲಿ. ಸೊ ಅದೂ ನಮ್ಗೆ ಯಥಚಿತ್ತನಾತ್ಮನಾಗೋ ಎಂಬುದಕ್ಕೆ ಇದೆ. ಸೊ ಆವಾಗ ನದಿಯಲ್ಲಿ ಪ್ರವೇಶ ಮಾಡಿದಾಗ ಈಗ ಸರ್ವತ್ರ ನಿಮ್ಮ ಫಾಸ್ಟ್ ಅಲ್ಲಿ ನೋಡ್ತೀವಿ. ಆಮೇಲೆ ಇವಾಗ ಇವಾಗ ನಿಮ್ಗೆ ದೇವರೇ ಎಲ್ಲ ಕಾಣಿಸ್ತಾ ಇದ್ದಾನೆ, ದೇವರಲ್ಲೇ ಎಲ್ಲ ಬರ್ತಾ ಇದೆ. ಸೊ ಇವಾಗ ನಿಮ್ ಮನಸ್ಸು ನಾಲೆಡ್ಜ್ ಬರ್ತಾ ಬರ್ತಾ ನೀವು ಕೇಳೋದನ್ನ ನಾವು ಫಸ್ಟ್, ನಮ್ಗೆ ದೇವರದೆಲ್ಲ ಅಷ್ಟೆಲ್ಲ ಬರಲ್ಲ, ಬಟ್ ಅಟ್ಲೀಸ್ಟ್ ಟು ಸ್ಟಾರ್ಟ್ ವಿತ್ ಕೇಳೋದನ್ನ ಬಯಕೆಗಳನ್ನ ನಮ್ಗೆ 100 ಕೇಳಬೇಕು, ದೇವರ ಹತ್ರ 100 ಬೇಡಬೇಕು ಅಂತ ನಮ್ಗೆ ಇದೆ. ಇದ್ರನ್ನ ಏನ್ ಮಾಡ್ತೀವಿ, ಸ್ವಲ್ಪ ಅದೆಲ್ಲ ಬೇಡ, ಓರ್ ಮಾತ್ರ ಬೇಡ ಅಲ್ಲ ಪ್ರಾರ್ಥನೆ ಮಾಡೋದು. ಇದೆಲ್ಲ ಈ ಚಿಕ್ಕ ಚಿಕ್ಕ ವಿಷಯಗಳು, ಈ ಚಿಕ್ಕ ಚಿಕ್ಕದೆಲ್ಲ ಬಿಟ್ಟು ಬಿಡೋಣ ಅಂತ. ಈ ಅವಸ್ಥಸ್ ನಮ್ಗೆ ಕೇಳೋ ದೇವರೇ ಇದು ಕೊಡು ಅದು ಕೊಡು ಅದು, ಆ ಒಂದು ಲಿಸ್ಟ್ ಇದೆಲ್ಲ, ದಟ್ ಲಿಸ್ಟ್ ವಿ ರೆಡ್ಯೂಸ್ ಇಟ್. ಆಮೇಲೆ ಸ್ವಲ್ಪ ಸ್ವಲ್ಪ ಬಂದಾಗೆ ಅರೆ ನಮ್ಗೆ ಕೇಳೋದಕ್ಕೂ ಗೊತ್ತಿಲ್ಲ, ಏನೋ ಕೇಳ್ತೀವಿ ಏನೋ ಬರುತ್ತೆ ನಮ್ಗೆ, ಏನೋ ನಾವು ಕೇಳ್ತೀವಿ ನಮ್ಮ ಮಕ್ಕಳಿಗೆ ಈ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು ಅಂತ ಕೇಳ್ತೀವಿ, ದೇವರು ಕೊಡ್ತಾನೆ. ಅದರಿಂದಲೇ ನಮ್ಗೆ ಅತಪಾತಕ್ಕೆ ಹೋಗುವ ಸಂಭವ ಇದೆ, ಎಲ್ಲೋ ಹೋಗ್ಬೇಕು ಅಂತೀವಿ ಅಲ್ಲಿ ಹೋದ್ರೆ ಏನೋ ಆಗತ್ತೆ. ಸೊ ಕೇಳೋದಕ್ಕೇನೋ ಗೊತ್ತಿಲ್ಲ ಅಂಬೋದು ನಮ್ಮ ಎಕ್ಸ್ಪೀರಿಯನ್ಸ್. ದೇವರು ತೋರ್ಸ್ತಾನೆ ನಮ್ಗೆ ಎಲ್ಲವೂ, ಅವ್ನು ತೋರ್ತಾನೆ, ನಾವು ನೋಡೋದಿಲ್ಲ. ಅದು ಕೇಳೋದನ್ನ ನಿಲ್ಲಿಸೋ, ನಿಮ್ಗೆ ಕೇಳಕ್ಕೇನೂ ಗೊತ್ತಿಲ್ಲ ಅಂತ. ಸೊ ಅದನ್ನ ನಾವು ಮೆಲ್ಲ 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 ನಿಲ್ಲಿಸಿ ಕೊನೆಯಲ್ಲಿ ನಮ್ಗೆ ಸ್ವಲ್ಪ ಸ್ವಲ್ಪ ಇವಾಗ ಅರ್ಥ ಆಗತ್ತೆ. ಇನ್ನೂ ಹೇಳ್ತೀವಲ್ಲ ಭಾವರೂಪ ಅಜ್ಞಾನ ಅಂಬೋದು ಕೂತಿರುತ್ತೆ, ಅದು ಅಷ್ಟು ಸುಲಭ ಹೋಗೋದಿಲ್ಲ. ಇವಾಗ ನಮ್ಗೆ ಅವನು ಆಶ್ರಯದಲ್ಲಿ ನಾವು ಇದ್ದೀವಿ. ಯಾರ ಹತ್ರ ಯಾರನ್ನ ನಾವು ಹೋಗಿ ವೈ ಶುಡ್ ಚೇಂಜ್ ಅಂತ ನಮ್ಗೆ ಅನ್ಸುತ್ತೆ. ಅವ್ರಿಗೆ ಸತ್ಯವನ್ನ ಹೇಳೋಣ, ಧರ್ಮವನ್ನ ಹೇಳೋಣ ಅಂತ ನಮ್ಗೆ ಮೆಲ್ಲ 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 ಅನ್ಸುತ್ತೆ. ಅದಕ್ಕೆ ಯಥಚಿತ್ತ ಆತ್ಮನ ಆಗು, ದಟ್ ಇಸ್ ಅ ಟೆಕ್ನಿಕ್ ಹೇಳ್ತಾರೆ. ಆ ಟೆಕ್ನಿಕ್ ಗೀತೆಯಲ್ಲಿ ಬಂದದನ್ನ ದಾಸರು ಒಂದು ಎಕ್ಸಾಂಪಲ್ ನದ ನದಿಗಳು ಇದು ಕೊಟ್ಟು ಹೇಳ್ತಾರೆ. ಇದನ್ನೇ ನಾವು ಏನ್ ಮಾಡ್ತೀವಿ, ನದಿ ಸ್ನಾನ ಅಂತ ಹೋಗ್ತೀವಿ, ನದಿ ಸ್ನಾನ ಮಾಡೋಣ, ಈ ನದಿ ಸ್ನಾನ ಆದ ನದಿ ಸ್ನಾನ ಅಂತ ಈ ನದಿ ಸ್ನಾನಕ್ಕೆ ಹೋಗ್ತೀವಿ ಹೊತ್ತು ಅಲ್ಲಿ ಅಲ್ಲಿ ಯಥಾವತ್ತಾಗ ತಿಳ್ಕೊಳ್ತೀವಿ. ಆ ನದಿಗಳು ಎಂಬುದು ನಮ್ಮಲ್ಲಿ ಇರುವಂತ ಕರ್ಮ ಪ್ರವಾಹಗಳು, ನಮ್ಮ ಮನೋವೃತ್ತಿಗಳು, ನಮ್ಮ ವೃತ್ತಿಗಳು. ಆಮೇಲೆ ಪರ್ವಕಾಲದಲ್ಲಿ ಸಮುದ್ರ ಸ್ನಾನ ಅಂತ ಹೋಗಿ ಮಾಡ್ತೀವಿ ನಾವು, ಚಿಕ್ಕ ಪ್ರದೇಶದಲ್ಲಿ ಹೋಗಿ ಸಮುದ್ರ ಸ್ನಾನ ಮಾಡುವಾಗ ಆವಾಗ ಆ ಚಿಂತನೆ ಬರಬೇಕು. ಸಮಗ್ರದಂತೆ ನನ್ನ ಚಿಂತನೆ ಎಲ್ಲವೂ, ನನ್ನ ಮನ ಪ್ರವೃತ್ತಿ, ನನ್ನ ಕರ್ಮ ಎಲ್ಲವೂ ಭಗವಂತನಲ್ಲಿ ಹೋಗಬೇಕು ಅಂತ ಈ ಚಿಂತನೆಯಲ್ಲೇ ಬರೋದು. ಆವಾಗ ಬಂದಾಗ ಚೇತಾರ ಅದು ಹೋಗತ್ತೆ. ಆವಾಗ ಏನಾಗತ್ತೆ ಅಂದ್ರೆ ನಮ್ಗೆ ಅದು ಚೇತಾರಲ್ಲ, ಜ್ಞಾನಾಗ್ನಿ ವಿಪತ್ತು ಬಂದಿದೆಲ್ಲ, ಜ್ಞಾನಾಗ್ನಿ ದಕ್ತ, ಜ್ಞಾನಾಗ್ನಿ ದಕ್ತ ದಗ್ಧ ಕರ್ಮಣ ಅಂತ, ದಗ್ಧ ಸುಟ್ಟು ಸುಡತ್ತ ಅಂತ. ಯಾಕೆ ಸುಡತ್ತ ಅಂದ್ರೆ ಇವಾಗ ಚಿಂತನೆ ನಮ್ಗೆ ಸರ್ವತ್ರ ಬಂದಿದೆ. ಆವಾಗ್ಲೂ ಹಾಗೆ ದೇವರು ಮಾಡ್ತಿದ್ದಾನಂತ. ಸೊ ಅಲ್ಲಿ ಕಾಮ್ಯ ಕರ್ಮವಾಗಿ ಏನು ಮಾಡಿದ್ಯೋ ಹಿಂದೆ, ಆ ಕಾಮ್ಯ ಕರ್ಮ ನಿಷ್ಕಾಮ ಆಯ್ತು. ಇದಕ್ಕಿಂತೂ ನಿಷ್ಕಾಮ ಆಯ್ತು. ಅದು ಚೇಂಜ್ ಅಂದ್ರೆ ಹಾಗೆಲ್ಲ, ದೇವರು ಅದನ್ನ ಭಸ್ಮ ಮಾಡುತ್ತಾನೆ. ದೇವರನ್ನ ದರ್ಶನ ಆದಾಗ ಎಲ್ಲ ಸಂಚಿತ ಎಲ್ಲ ಭಸ್ಮ ಸುಟ್ಟು ಹೋಗತ್ತ ಅಂದ್ರೆ, ದೇವರ ದರ್ಶನ ಆಗೋದು ಈ ಇನ್ನೊಂದು ಈ ಸಮುದ್ರಕ್ಕೆ ಹೋಗೋದು, ಸಮುದ್ರವನ್ನ ಸೇರೋದು ಎಂಬುದು ಡಿಫ್ರೆಂಟ್ ಮೊದಲುಗಳಲ್ಲಿ ಹೇಳ್ತಾರೆ. ಇವಾಗ ನಾವು ಚಿಂತನಾ ಕ್ರಮ ಇಟ್ಕೊಂಡಿದ್ದೀವಿ. ಈ ಚಿಂತನೆ ಆದ ಮೇಲೆ ಎಲ್ಲ ಮಾಡ್ಲಕ್ಕೆ ಚಿಂತನೆ ಚಿಂತನೆಯಲ್ಲಿ ಇಟ್ಕೊಂಡಿದ್ದೀವಿ. ಅರ್ಥ ಸ್ವಲ್ಪ ಆಯ್ತು, ಚಿಂತನೆ ಮಾಡ್ತೀವಿ. ಅದು ಒಂದು ಅನುಷ್ಠಾನಕ್ಕೆ ಅನುಸಂಧಾನಕ್ಕೆ ಬರೋದಿಲ್ಲ, ಚಿಕ್ಕ ಚಿಕ್ಕ ಒಂದು ಸಂಪೋರ್ಷನ್ ಬರುತ್ತೆ. ಪೂರ್ತಿ ಬರೋವಾಗ ಆವಾಗ ಸಮುದ್ರದಲ್ಲಿ ಹೋಗಿ ಆ ಭಗವಂತನ ಆ ಚಿಂತನೆಯಲ್ಲಿ ಬಂದಾಗ ಏನಾಗ್ಬಿಡುತ್ತೆ ಅಂದ್ರೆ, ಆ ಕರ್ಮಗಳು ಎಲ್ಲವೂ ಬಿಕಮ್ಸ್ ಪ್ಯೂರಿಫೈಡ್. ಅಂದ್ರೆ ನಾವು ಮಾಡಿದ ಕೆಟ್ಟ ಕೆಲಸಗಳು ಎಲ್ಲವೂ ಅದು ಮಾಫಿ ಮಾಡ್ತಾನಂತ ಒಂದು ಇನ್ನೊಂದು ಅದು ಎಲ್ಲವೂ ನಿಷ್ಕಾಮ ಆಗ್ಬಿಡುತ್ತೆ. ಸೊ ಅದು ಪ್ಯಾಸ್ಟ್ ಅಂಡ್ ಫ್ಯೂಚರ್, ಆಗಾಮಿಗೆ ಲೇಪ ಇಲ್ಲ ಅಂತ ಹೇಳ್ತಾರೆ. ಅದು ಭಗವಂತನ ದರ್ಶನ ನಿಜವಾಗ್ಲೂ ಆದಾಗ ಈ ಒಂದು ಈ ಥಿಂಗ್ ಹ್ಯಾಪನ್. ನದ ನದಿಗಳು ಆಮೇಲೆ ಆಗಿ ಅಲ್ಲೇ ನಿಲ್ಲೋದಿಲ್ಲ. ಅದು ಅದು ಕೇಳಿದ್ರಲ್ಲ ಸುಂದರ ಅವರು ಕೇಳಿದ್ರಲ್ಲ, ನದಿ ಅಲ್ಲಿ ಬೇರೆನೂ ಅಲ್ಲಿ ಸಮುದ್ರದಲ್ಲಿ ತರಂಗಗಳು ಏನು ಎಲ್ಲವೂ ಇರತ್ತಲ್ಲ ಅಂದ್ರೆ ಅದಕ್ಕೆ ಪ್ರವಾಹ ಅಂತ ಹೇಳೋದಿಲ್ಲ. ಅದಕ್ಕೆ ಹೇಳ್ತಾರೆ ಅಲ್ಲಿ ಏನ್ ಮಾಡುತ್ತೆ ಅಂದ್ರೆ, ಅಲ್ಲಿ ರಮಣತ್ವಕ್ಕೆ ಹೇಳ್ತಾರೆ ಚಿಕ್ಕವರು ಅಲೆಗಳು ಬರೋದು, ಅಲ್ಲಿ ಸಮುದ್ರದಲ್ಲಿ ಇರುವಂತಹ ಘೋಷಗಳು ಇದೆಲ್ಲ ಹೇಳಿ, ಅಲ್ಲಿ ಇರುವಂತ ದೇವತೆಗಳು ಅಂತ ದೇವತೆಗಳು ಇದ್ದಾರೆ, ನದಿಗಳು ನದಿ ಅಭಿಮಾನಿ ತಕೊಳ್ಳಿ, ಇಲ್ಲದ ನಾವು ಅಂತೂ ತಕೊಳ್ಳಿ. ನಮ್ಗೆ ಜ್ಞಾನ ಬಂದ ಕಾಲದಲ್ಲಿ ಬಂದಾಗ ಅಲ್ಲಿ ದೇವರಲ್ಲಿ ದೇವರ ಅಂದ್ರೆ ದೇವರಲ್ಲಿ ಚಿಂತನೆ ಇಟ್ಟುಕೊಂಡು ಆ ಒಂದು ರಮಣತ್ವವನ್ನು ಹೇಳುತ್ತೆ, ಕ್ರೀಡೆಯನ್ನ ಹೇಳುತ್ತೆ. ಆ ಒಂದು ಕ್ರೀಡೆ ದೇವರ ಪರ ದೇವರ ಜೊತೆಯಲ್ಲಿ ಇದೆ ಎಂಜಾಯ್ ಶಾಲೆ ಎಂಜಾಯ್ ಮಾಡಕ್ಕಾಗತ್ತಂದ್ರೆ ಏನೇ ಇಲ್ಲ. ಒಂದು ಜಡ ವಸ್ತು ನಾವು ಚಾತುರ್ಮಾಸ ಮಾಡಿ ಇದು ಶಾಖಾವ್ರತ ಆದ ಮೇಲೆ ನೆಕ್ಸ್ಟ್ ತಿಂಗಳು ಬರೋವಾಗ ಸಾರು ತುಕ್ಕೊಳ್ಳುವಾಗ ಎಷ್ಟು ರುಚಿ ಆಗತ್ತೆ ನಮ್ಗೆ ಆ ಜಡ ಸಾರಿನಿಂದ, ಅಷ್ಟು ರುಚಿ ಆಗುವಾಗ ಆ ಜಡ ಸಾರಲ್ಲಿ ಇಷ್ಟು ಭಗವಂತನೇ ಎಲ್ಲ ಮಾಡ್ತಾನಂದ್ರೆ ನಿಜವಾದ ರಮಣತ್ವ ಕೊಡುವಂತ ಅದು ಭಗವಂತ ಅಂತ ತಿಳ್ಕೊಂಡಾಗ ಯಾಕೆ ರಮಣತ್ವ ಆಗಬಾರದು? ನಮಗೆ ಗೊತ್ತಿಲ್ಲ, ಅದು ನಮಗೆ ಗೊತ್ತಿಲ್ಲದೆ ಇರುವಂತ ಪದಾರ್ಥ ದೇವರು ಗೊತ್ತಾದಾಗ ಈ ಜಡಕ್ಕಿಂತ ಆ ಚೇತನದ ಮೇಲೆ ನಮ್ಗೆ ಒಂದು ಸಂತೋಷ ಸುಖ ಉಕ್ಕಿ ಅದು ಎಲ್ಲಿಂದ ಬರುತ್ತೆ? ಹೊರಗಿಂದ ಬರಲ್ಲ. ಸಮುದ್ರದಲ್ಲಿ ಹೋಗ್ಬಿಟ್ಟಿವಿ ದೇವರ ಆ ಬಿಂಬನಲ್ಲಿ ಹೋಗಿ ಬಿಂಬ ಜೊತೆಯಲ್ಲಿ ಬಿಂಬನಲ್ಲಿ ಎಲ್ಲಾ ಕಡೆ ನೋಡ್ತಾ ಇರ್ತೀವಿ. ಹಾಗೆ ಒಂದೊಂದು ಕಣ ಕಣ ನೀರು ಆ ಸಮುದ್ರದಲ್ಲಿ ಇರುವಂತಹ ನದಿಗಳ ನೀರು ಆ ಭಗವಂತ ಆ ಸಮುದ್ರ ಬಿಟ್ಟು ಇರೋದೇ ಇಲ್ಲ, ಸಮುದ್ರದಲ್ಲೇ ಇರುತ್ತೋ. ಹಾಗೇನೆ ಸಮುದ್ರ ಅಂಬೋದಿಲ್ಲಿ ಬಿಂಬರೂಪ ಭಗವಂತ ಅವನಲ್ಲೇ ಇದ್ದು ಬಿಟ್ಟ ಮೇಲೆ ಅದು ರಮಣತ್ವ ಆ ಒಂದು ಕ್ರೀಡೆ ಸಂತೋಷದಿಂದ ಇರ್ತೀವಿ ಒಂದರ್ಥ. ಇನ್ನೊಂದು ಇದು ಮೋಕ್ಷದ, ಯಾಕೆಂದ್ರೆ ಇದಲ್ಲೇ ಗೀತೆಯಲ್ಲೇ ಮೂರನೇ ಅಧ್ಯಾಯದಲ್ಲಿ ಅದು ಅದು ವ್ಯಾಖ್ಯಾನದಲ್ಲಿ ಅದನ್ನು ಕೋಟ್ ಮಾಡ್ತಾರೆ. ಇದು ಬಂದು ಅಸಂಪ್ರಜ್ಞಾ ಸಮಾಧಿ ಮೋಕ್ಷ ಸ್ಥಿತಿ ಕೇಳಿ ಅಲ್ಲಿ ಬರೋದಕ್ಕೆ ಎಷ್ಟು ಆತ್ಮರತಿರೇವ ಸ್ಯಾತ್ ಆತ್ಮ ತೃಪ್ತಸ್ಯ ಮಾನವ ಅಂತ. ಆತ್ಮರತಿ ಆತ್ಮತೃಪ್ತ ಭಗವಂತನಲ್ಲಿ ಸೇರಿಬಿಟ್ಟವರಿಗೆ ಅಂದ್ರೆ ಇವಾಗ ನಾವು ಮಾಡುವಂತ ಈ ಜಪದಲ್ಲಿ ಒಂದು ಸೆಕೆಂಡ್ ನಾವು ದೇವರ ಸಾಕ್ಷಿ ಇದ್ರು ಅಥವಾ ಯಾವಾಗ ನಮ್ಗೆ ಅದೆಲ್ಲ ದೇವರ ಸಾಕ್ಷಿ ಬರೋ ಆಗ್ಲಿ ಅಪರೋಕ್ಷ ಜ್ಞಾನವೂ ಆಗಲಿ ಮತ್ತು ಕೊನೆಯಲ್ಲಿ ಮೋಕ್ಷವು ಆ ನಿರಂತರವಾಗಿ ಇರುವಾಗ ಆ ಒಂದು ತೃಪ್ತಿ ಯು ಡೋಂಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ಔಟ್ ಸೈಡ್ ಅಂತ ಅಲ್ಲಿ ಹೇಳ್ತಾರೆ. ನಮ್ಮಲ್ಲಿ ಕೃಷ್ಣಾರ್ಪಣ ಮತ್ತೆ ಇಲ್ಲಿಗೆ ನೆಕ್ಸ್ಟ್ ಶ್ಲೋಕದಲ್ಲೇ ಬರುತ್ತೆ ಅದು ಹೇಗೆ ನಾವು ಮಾಡಬೇಕು, ನಾವು ಹೇಗೆ ಅದನ್ನ ಅನುಸಂಧಾನ ಇದೆಲ್ಲ ಆಯ್ತು. ಆದ್ಮೇಲೆ ಇಲ್ಲಿ ಹೇಳಿದ್ದಾರೆ ನಿರಾಶಿ ಯಥಚಿತ್ತಾತ್ಮ ಶಕ್ತ ಸರ್ವ ಪರಿಗ್ರಹ ಅಂತ ಹೇಳ್ತಾರೆ. ಸೊ ಈ ಒಂದು ಇಟ್ಟುಕೊಂಡ್ರೆ ಅಂದ್ರೆ ನಿಮ್ಗೆ ಹೋಗವೇ ಬೇಡ ಅಂತ ಅರ್ಥ ಅಲ್ಲ. ಎದುರ್ಚಾ ಲಾಭ ಸಂತುಷ್ಟ, ಎದುರ್ಚಾ ಅಂದ್ರೆ ಎತ್ ವಿಷ್ಣು ಸಹಸ್ರನಾಮದಲ್ಲಿ ಬರೋ ಎತ್ ಅಂತ ಅದಕ್ಕೆ ಹೇಳ್ತಾರೆ. ಎದುರ್ಚಾ ಅಂಬೋದು ಎತ್ ಅಂಬೋದು ಭಗವಂತ ಎತ್ ಅಂತ ಬರೋದು ವಿಷ್ಣು ಸಹಸ್ರನಾಮದಲ್ಲಿ ಬರೋ ಎತ್ ಅಂದ್ರೆ ಅವಾಗ ಏನಾಗತ್ತೆ ಇವಾಗ ಬಿಂಬರೂಪ ಭಗವಂತನೇ ಆಗುತ್ತೆ. ಸೊ ಅವನಿಗೆ ಅದು ಕೊಟ್ಟಿದ್ದಾನು
ಕೊಟ್ಟಿದ್ದಾನಂದ್ರೆ ಉಣಿಸ್ತಾ ಇದ್ದಾನೆ. ಅವನು ಏನು ನಮ್ಗೆ ಏನೇನು ಪದಾರ್ಥ ಏನೇನು ಸಾಮಗ್ರಿ ಕೊಟ್ಟು ನಮಗೆ ಉಣಿಸ್ತಾ ಇದ್ದಾನೋ ಎದುರಿಚ್ಛಾ ಲಾಭ, ಅವರಿಂದ ಕೊಡಲ್ಪಟ್ಟ ಎಲ್ಲವೂ ಅದರಲ್ಲಿ ಸಂತುಷ್ಟ, ಅಲ್ಲಿ ಸಂತೋಷ. ಅವನು ಕೊಟ್ಟಿದ್ದು ನನಗೆ ಏನೋ ಅವನು ಉಣಿಸ್ತಾ ಇದ್ದಾನೆ, ಅಲ್ಲಿ ಸಂತೋಷ. ದ್ವಂದ್ವಾತೀತ, ದ್ವಂದ್ವಾತೀತವೂ ಇರೋದೇ ದ್ವಂದ್ವಗಳು. ದ್ವಂದ್ವಗಳು ಅಂದ್ರೆ ಏನು? ಲೌಕಿಕದಲ್ಲಿ ನಮ್ಗೆ ಬರುವಂತ ಸುಖ ದುಃಖ, ಸುಖ ದುಃಖ, ಎಲ್ಲಾ ಸುಖ ದುಃಖ ನೀವು ಚಿಂತನೆ ಮಾಡ್ತಾ ಹೋಗಿ. ನಮಗೆ ಬರುವಂತ ದುಃಖ ಆಗ್ಲಿ ಸುಖ ಆಗ್ಲಿ ಎಲ್ಲವೂ ಈ ಹೊರಗಿನ ಲೌಕಿಕವೇ ಇದೆ. ಲೌಕಿಕ ಸುಖ, ಲೌಕಿಕ ದುಃಖ. ಈ ಲೌಕಿಕ ದುಃಖವು ದುಃಖ ಬೇಡ ಅಂದ್ರೆ ದುಃಖ, ಲೌಕಿಕ ಸುಖ ಬೇಕಾ ಅಂದ್ರೆ ಲೌಕಿಕ ಸುಖ ಯಾವ ದೃಷ್ಟಿಯಿಂದ ಮೋಕ್ಷಕ್ಕೆ ಇಟ್ ಬಿಕಮ್ಸ್ ಅನ್ ಎಕ್ಸೆಸ್ ಬ್ಯಾಗೇಜ್ ಆಗ್ಬಿಡುತ್ತೆ. ಇದನ್ನ ಬಿಟ್ಟೇ ಹೋಗ್ಬೇಕು. ಬಿಕಾಸ್ ಈ ಸುಖದಿಂದ ಇನ್ನೊಂದು ಸುಖ, ಈ ಸುಖದ ಚೈನ್ಗೆ ಸುತ್ತಾಡ್ತಾ ಇರ್ತೀವಿ ನಾವು. ಸುಖ ಪೂರ್ತಿ ಇರೋದಿಲ್ಲ, ಸುಖದ ಜೊತೆ ದುಃಖವೂ ಬರುತ್ತೆ. ಅದಕ್ಕೆ ಆ ಒಂದು ಸುಖ ಬಂದಾಗಲೂ ಬೇಗ ಒಂದು ವಿಚಲಿತನ ಆಗೋದಿಲ್ಲ. ದೇವರು ಈ ಒಂದು ಎತ್ ಈ ನನ್ನ ತುಂಬ ರೂಪ ಇದು ಕೊಟ್ಟಿದ್ದಾನೆ, ಇದು ನನಗೆ ಒಳ್ಳೇದು ಮಾಡ್ಲಿಕ್ಕೆ. ಅವನೇ ನನ್ಗೆ ಆಶ್ರಯ, ಒಳ್ಳೇದು ಮಾಡ್ಲಿಕ್ಕೆ ಆಗತ್ತೆ ನಮ್ಗೆ ಇವಾಗ ಕಷ್ಟ, ಬಟ್ ಒಳ್ಳೇದೇ ಆಗತ್ತೆ ಅಂಬೋದು. ಸೊ ಅದೊಂದು ಆಗಿದೆ ಸುಖ ದುಃಖ ಆದ್ರೆ ಲಾಭ ನಷ್ಟ. ಆಕ್ಚುಲಿ ನಮ್ಗೆ ಲಾಭಕ್ಕಿಂತ ನಷ್ಟ ಬಂದಾಗೆ, ವೆನ್ ವಿ ಲೂಸ್ ಸಮಥಿಂಗ್ ಇಟ್ ಇಸ್ ಸೋ ಪೇನ್ಫುಲ್, ಬಟ್ ದ ಲೆಸನ್ ವಿ ಲರ್ನ್ ಇಸ್ ವೆರಿ ಪ್ರೆಷರ್. ಅದನ್ನ ದೇವರು ಕಲಿಸಿಕೊಡ್ತಾನೆ ನಮ್ಗೆ. ನಮ್ಮ ಪಾಪದಿಂದ ಇದು ಬಂತು ಎಂಬುದು ತಿಳುವಳಿಕೆ ನಮ್ಗೆ ಕಷ್ಟ ಬಂದಾಗೆ. ಕೆಲವ್ರಿಗೆ ಯಾಕಪ್ಪ ಕಷ್ಟ ಕೊಡ್ತೀವಿ, ನನ್ನಂತವಳಿಗೆ ಯಾಕೆ ಕಷ್ಟ ಅಂತ ಕೆಲವರು. ಕೆಲವರಿಗೆ ಕಷ್ಟ ಬಂದಿದೆ ಅಂದ್ರೆ ಹಿಂದೆ ಪಾಪ ಮಾಡಿದೀವಿ ಅಂದ್ರೆ ನಾವು ಮಾಡಿದ ಪಾಪದ ಸ್ಮರಣೆ ಬರುತ್ತೆ. ಪಾಪ ಮಾಡಿದ್ದೀವಿ ದೇವರೇ ಕ್ಷಮಿಸು, ಈ ತರ ಪಾಪ ಮಾಡ್ಬೇಡ ನನ್ನಿಂದ ಸ್ವಾಮಿ ಕ್ಷಮೆ ಮಾಡು ಅಂತ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಹುಡುಕ್ಲಿಕ್ಕೆ ಆಗತ್ತೆ. ಅದು ಕಷ್ಟ ಬಂದಾಗ ಆಗತ್ತೆ ನಮ್ಗೆ. ಸೊ ಆ ಕಷ್ಟ ಲಾಭ ಲಾಭ ನಷ್ಟ ಈ ಒಂದು ದ್ವಂದ್ವಗಳ ದ್ವಂದ್ವಾತೀತ ಸಿದ್ಧ ನಮ್ಗೆ ಸಿಕ್ಕಿದ್ದಾಗಲು ಸಿಕ್ಕದೇ ಇದ್ದಾಗಲು ಆವಾಗಲೂ ನಮ್ಗೆ ಅದರಲ್ಲಿ ಇಂಡಿಫರೆಂಟ್ ಅನ್ನಂದ್ರೆ ಏನು, ಅಲ್ಲಿ ತುಂಬಾ ಹಚ್ಕೋಬಾರ್ದು. ಅದಕ್ಕೆ ಅದು ನಮ್ಮ ನೇಚರ್ ಸ್ವಲ್ಪ ದುಃಖ ಆಗತ್ತೆ. ಬಟ್ ಯೂಸ್ ಯಥ ಚಿತ್ತನ ಆತ್ಮನ ಆಗತ್ತೆ, ಯೂಸ್ ಯಥ ಚಿತ್ತ ಬಳಸು, ಚಿತ್ತವನ್ನ ಮಾಡಿ ಯಾಕೆ ಬಂತು ಏನು ಬಂತು ಹುಡುಕಿ ಅದಕ್ಕೆ ಪಶ್ಚಾತ್ತಾಪ ಮಾಡಿ ಗೋ ಅಹೆಡ್ ಅಂತ ಹೇಳ್ತಾರೆ.